అవును జలయశ్వనికాకారం జగదీశ పదాశ్రయం జగదీతర విఖ్యాతం జగన్నాథ గురుం భజే శ్రీ గురుభ్యో నమః హరి ఓం. ಹದಿಮೂರರಿಂದ ಬರೆಸಬೇಕಲ್ಲಮ್ಮ, ಹದಿನಾರರಿಂದ ಬರೆಸ್ಕೋಬೇಕು. ಸರಿ, ನಿನ್ನೆ ಎರಡು ಶ್ಲೋಕ ಬರ್ಸ್ಬೇಕಷ್ಟೇ ಅಲ್ಲ, ಮನೋವಚನ ಕಾಯಕ ಪ್ರದಕ್ಷಿಣೆ ಇನ್ನೆರಡು ಮಾಡಿ ಮಾಡೋಣ. ಇಲ್ಲಿ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಗೆ ಮಹಾಪೂಜೆ ಸದುಪಾಯ ಅಂತ ಹೇಳಿದ್ರಲ್ಲ, ಸರ್ವ ಸಮರ್ಪಣ ಅಂತ ಹೇಳಿದರೆ ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರಗಳೇನಿವೆ, ಇಂದ್ರಿಯಗಳ ವ್ಯಾಪಾರ ಷೋಡಶಿಯಲ್ಲಿ ನೋಡಿದ್ರು, ಅವನಿಂದಲೇನೆ ಸರ್ವ ಇಂದ್ರಿಯಗಳ ವ್ಯಾಪಾರ, ಅವನಿಂದಲೇನೆ ಉಸಿರಾಟ, ಅವನಿಂದಲೇನೆ ಎಲ್ಲವೂ ಎಲ್ಲ ಆಗ್ತಾ ಇದೆ ಅಂತ ಷೋಡಶಿಕಾರರು ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಸ್ಪಷ್ಟ ತಿಳಿಸಿಕೊಟ್ರು. ಹೀಗಾದ ಕಾಲಕ್ಕೆ ನಮ್ಮ ಸಕಲೇಂದ್ರಿಯ ವ್ಯಾಪಾರ, ಶರೀರ, ಪದಾರ್ಥಗಳು, ಸುತ್ತಿರುವ ವ್ಯಕ್ತಿಗಳು ಸಕಲವೂ ಕೂಡ ಅವನದ್ದೇ ಅಂತ ತಿಳಿದು, ಇಲ್ಲಿ ಏನಾಗುತ್ತೆ, ಅವನದ್ದೇ ಅಂತ ತಿಳಿಯೋದೇ ಸರ್ವಸಮರ್ಪಣೆ ಅಂತ ಒಂದು ಭಾಗ. ಇನ್ನೊಂದೇನು ಅಂದ್ರೆ ಅವನದ್ದೇ ಅಂತ ತಿಳಿದು ಅಲ್ಲಲ್ಲಿ ಪ್ರಕಟ ಆಗುವ ಭಗವತ್ ರೂಪಗಳನ್ನ ಆ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವ ಪರ್ಯಂತ ಹೋಗಬೇಕು ನಾವು. ಇದು ಸರ್ವಸಮರ್ಪಣ. ಈ ಸರ್ವಸಮರ್ಪಣ ಅಂದ್ರೆ ಬೆಳಿಗ್ಗಿನಿಂದ ಆಧ್ಯಾತ್ಮ ರಸರಂಜನೆಯಲ್ಲಿ ಹೇಳಿಕೊಟ್ಟು ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಾಡುವ ಸಕಲ ಕರ್ಮಗಳು, ಸ್ವೀಕಾರ ಮಾಡುವ ಸಕಲ ಪದಾರ್ಥಗಳು ಎಲ್ಲವನ್ನು ಕೂಡ ಭಗವಂತನಿಗೆ ವಿಶೇಷವಾಗಿ ಅವನ ಅಧೀನ, ಅವನೇ ಕೊಟ್ಟದ್ದು ಅಂತ ತಿಳಿದು ಅವನೇ ಎಲ್ಲವನ್ನ ಮಾಡಿ ಮಾಡಿಸ್ತಾ ಇದ್ದಾನೆ. ನನ್ನಿಂದ ಪ್ರಯತ್ನ ಮಾಡಿಸಿ, ಆ ಪ್ರಯತ್ನ ಪೂರ್ವಕ ಈ ಫಲ ಕರ್ಮ ಮಾಡಿಸಿ ಆ ಫಲಗಳನ್ನ ಸ್ವಾಮಿ ತಂದು ಕೊಡತಾ ಇದ್ದಾನೆ ಎಂಬ ಭಾವನೆ ಚೆನ್ನಾಗಿ ಕೂತಿರಬೇಕು. ಆ ಭಾವನೆಯಿಂದ ಎಲ್ ಭಗವಂತನಿಗೆ ಆಯಾ ಭಗವತ್ ರೂಪಗಳನ್ನ ಐಕ್ಯ ಚಿಂತನೆ ಮಾಡುವುದೇ ಐಕ್ಯ ಚಿಂತನಂ ಪರಮಾರ್ಚನಂ ಅಂದು ಅದು ಮಾಡುವುದೇ ನಿಜವಾದ ಸರ್ವ ಸಮರ್ಪಣ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಜಮಖಂಡಿ ಆಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಸರ್ವ ಸಮರ್ಪಣ ಅಂತ ಹೇಳಿದರೆ ಆಧ್ಯಾತ್ಮ ರಸರಂಜನಿ ಸರ್ವ ಸಮರ್ಪಣ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮ ರಸರಂಜನೆಯಲ್ಲಿ ಇರತಕ್ಕಂತಹ ಸರ್ವ ಸಮರ್ಪಣೆಯನ್ನು ಕೊಟ್ಟಿದ್ದಾರೆ, ಆ ಪ್ರಕಾರ ಎಲ್ಲವೂ ಕೂಡ ದೇವರಿಗೆ ಅರ್ಪಣೆ ಮಾಡುವುದು. ಆಧ್ಯಾತ್ಮ ರಸರಂಜನೆ ಏನ್ ಕೊಟ್ರು ಅಂದ್ರೆ ಮನಸ್ಸು ನಿನ್ನ ಕಡೆ ಬರ್ತಾ ಇಲ್ಲ, ದೇವರು ಹೇಳಿದ್ರು ನನ್ನ ಕಡೆ ಬರ್ತಾ ಇಲ್ಲ ಅಂದ್ರೆ ಇವರಂದ್ರು ಮನಸ್ಸು ಚಿತ್ತ ನಾಮಕ ಎತ್ರ ಯಾಸಸಿ ತತ್ರ ಗಚ್ಚತಿ ಮೇ ಮನಃ, ನೀನು ಚಿತ್ತದೊಳಗೆ ಚಿತ್ತ ನಾಮಕನಾಗಿದ್ದು ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗುತ್ತಯ್ಯ, ತಾಣ ಆಗ್ಲಿ ಹೋಗ್ಲಿಕ್ಕೆ ಅದಕ್ಕಾಗುತ್ತಾ ಅಂತ ಕೇಳಿ. ಹಾಗೆ ನನ್ನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳ ವ್ಯಾಪಾರವೂ ಇದೇ ಪಾಡಯ್ಯ, ನೀನು ಮಾಡಿಸಿದ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಅಂತ ನಿಶ್ಚಯ ಮಾಡಿ ಹೇಳಿದ್ರು. ಈ ನಿಶ್ಚಯ ಪೂರ್ವಕ ಸಕಲೇಂದ್ರಿಯ ವ್ಯಾಪಾರಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವುದೇ ಸರ್ವ ಸಮರ್ಪಣ ಅಂತ. ಈ ನೋಡುವ ಕಾಲಕ್ಕೆ ನಿನ್ನೆ ಒಂದು ಸಂಶಯ ಬಂದಿತ್ತು, ಏನಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಒಂದು ಶ್ಲೋಕವನ್ನ ಉದಾಹರಿಸಿದ್ದಾರೆ, ಅದು ಶ್ರೋತೃ ವರ್ಗಕ್ಕೆ ಏನಾಗ್ತಾ ಇದೆ ಅಂದ್ರೆ ಸಾಮಾನ್ಯವಾಗಿ ಹೇಳೋರು ಮಾಮೂಲಾಗಿ ಹೇಳೇ ಇರ್ತಾರೆ ಚೆನ್ನಾಗಿ, ಕೇಳೋರಿಗೆ ಅಪಾರ್ಥ ಆಗಿರುತ್ತೆ. ಅಪಾರ್ಥ ಆಗಿದ್ದು ಒಬ್ಬರಿಂದ ಒಬ್ಬರಿಗೆ ಬರುವಾಗ ಅಯ್ಯೋ ಹೀಗಂತೆ ಹಾಗಂತೆ ಈ ಶ್ಲೋಕದ ಅರ್ಥ ಅಂತ ತಲೆ ಕೆಡಿಸಿಕೊಂಡಿರ್ತಾರೆ. ಶ್ರೋತೃವರ್ಗದ ಅಪಾರ್ಥ ತೆಗೆಯಲಿಕ್ಕೆ ಆ ಶ್ಲೋಕವನ್ನ ಯಥಾರ್ಥವಾಗಿ ಓದಿ ಅದರ ಅರ್ಥ ಹೇಳಿ ಅದು ರಾಯರು ಅದಕ್ಕೇನರ್ಥ ಹೇಳಿದ್ದಾರೆ ಎಂಬುದನ್ನು ಹೇಳಿ ಮುಂದಕ್ಕೆ ಹೋಗ್ತದೆ. ಯಾಕೆಂದ್ರೆ ತುಂಬಾ ಜನರಲ್ಲಿ ಕೂತ್ಕೊಂಡಿದ್ದಾರೆ, ಯಾಕೆ ಬಂತೋ ಗೊತ್ತಿಲ್ಲ. ಆ ಒಂದು ಶ್ಲೋಕ ಬರುತ್ತೆ ಎಲ್ಲಿ ಫಸ್ಟ್ ನಾನು ಹೇಳಬೇಕು ಅಂತ ನನ್ನ ಅಪೇಕ್ಷ. ಯಾಕೆಂದ್ರೆ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಆಸುರಿ ಸಂಪತ್ತು ಈ ಎರಡನ್ನು ದೈವ ಆಸುರ ಸಂಪತ್ ವಿಭಾಗ ಅಂತ ಹೇಳುತ್ತಾರೆ. ಆಸುರಿ ದೈವಿ ಸಂಪತ್ತು ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಅಂತ ಹೇಳ್ತಾರೆ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಆಗುತ್ತೆ, ಆಸುರಿ ಸಂಪತ್ತು ಬಂಧಕ್ಕೆ ಕಾರಣ ಆಗುತ್ತೆ. ಅವಾಗ ಅರ್ಜುನ ಹೇಳಿದ, ನಂದು ಯಾವ ಸಂಪತ್ತು ಒಂದು ಸಂಶಯ ನಮಗೆ ಬಂದಂತೆ ಅಂದ್ರೆ, ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ, ನೀನು ದೈವಿ ಸಂಪತ್ತು ಇರತಕ್ಕಂಥವನ ಚಿಂತೆ ಮಾಡಬೇಡ ಅಂತ ಕೃಷ್ಣ ಅರ್ಜುನನಿಗೆ ಕೇಳಿದ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಆಸುರಿ ಭಾವ ಇರತಕ್ಕಂಥವರ ಲಕ್ಷಣ ಏನು ಅಂದ್ರೆ ಅದನ್ನ ವಿವರಣೆ ಮಾಡ್ತಾ ಹೊರಡುತ್ತಾ ಇದ್ದಾರೆ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹು ಅನೇಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕ ಅಂದ್ರೆ ಹೇಳ್ತಾ ಇದ್ದಾರೆ. ಇದು ದೇವರ ವಶ ಆಗಿದೆ ಅಂತ ದೈವಿ ಸಂಪತ್ತಿರತಕ್ಕಂಥವರು ಹೇಳುವಂತ ಮಾತು ಏನಂತ, ಇಡೀ ಜಗತ್ತೆಲ್ಲ ಭಗವಂತನ ವಶ ಅಂತ. ಅದಕ್ಕೆ ವಿಪರೀತವಾಗಿ ಹೇಳುತ್ತಾರೆ, ಇದು ದೇವರ ವಶ ಅಲ್ಲ ಅಂತ ಹೇಳುತ್ತಾರೆ. ಆ ಹೇಳುವ ಕಾಲಕ್ಕೆ ಅವರದ್ದೆಲ್ಲ ತುಂಬಾ ಹೇಳ್ತಾ ಕೊನೆಗೆ ಹೇಳುತ್ತಾರೆ ಏನಂತ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಂ ಆತ್ಮ ಪರ ದೇಹೇಶು ಪ್ರದ್ವಿಷಂತಃ ಅಭ್ಯಸೂಯತಾಃ. ಹೇಗಿರ್ತಾರೆ ಅವರು, ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಇದೇ ಮೂರ್ತಿ ಆಗಿರುತ್ತೆ. ಮಾಂ ನನ್ನನ್ನ ಆತ್ಮ ಪರ ದೇಹೇಶು ತಮ್ಮ ದೇಹದಲ್ಲೂ ಇನ್ನ ಬೇರೆ ದೇಹದಲ್ಲೂ ನನ್ನ ಇರುವಂತಹ ನನ್ನನ್ನ ಪ್ರದ್ವೇಷಂತಹ ಅಂದ್ರೆ ತುಂಬಾ ದ್ವೇಷ ಮಾಡುತ್ತಾರೆ. ಅಭ್ಯಸೂಯತಾಹ ಅಂದ್ರೆ ಅಸೂಯಾದಿಗಳಿಂದ ನನ್ನ ಮೇಲೆ ಅವರು ಪ್ರವೃತ್ತಿ ಮಾಡುತ್ತಾರೆ. ದೇವರು ಹೇಳುವ ಮಾತು, ಕೃಷ್ಣ ಹೇಳುವ ಮಾತು. ಇವರೆಲ್ಲರೂ ಕೂಡ ಹೇಗಿರ್ತಾರೆ, ಆಸುರಿ ಸಂಪತ್ತು ಇರತಕ್ಕಂಥವರು ನನ್ನ ದ್ವೇಷ ಮಾಡುತ್ತಾ ಇರ್ತಾರೆ ಅಂತ ಹೇಳಿ. ಆವಾಗ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಬರೀತಾರೆ ಏನಂತ, ಮಾಂ ಆತ್ಮ ಪರದೇಹೇಶು ಇಹಿ. ಆ ಒಂದು ಪ್ರತೀಕ ಅಂದ್ರೆ ದೇವರ ಮಾತನ್ನು ಒಂದು ತಗೊಂಡು ಹೇಳುತ್ತಾರೆ, ನನ್ನನ್ನು ಮಾಂ ನನ್ನನ್ನು ಆತ್ಮ ಪರದೇಹೇಶು ಎಲ್ಲಾ ದೇಹ ಅವರ ದೇಹದಲ್ಲಿ ಎಲ್ಲಾ ದೇಹದಲ್ಲಿ ಇರತಕ್ಕಂಥ ನನ್ನನ್ನು ಪ್ರದ್ವಿಷಂತಹ ದ್ವೇಷ ಮಾಡುತ್ತಾರೆ ಅಂದ್ರು. ದ್ವೇಷ ಅಂದ್ರೆ ಯಾವ ರೀತಿ ಅಂದ್ರೆ ಆ ಅವರ ಒಳಗೆ ತಲೆಯಲ್ಲಿ ಇರತಕ್ಕಂಥ ದ್ವೇಷದ ಸ್ವಭಾವ ಅದನ್ನ ಆಚಾರ್ಯರು ಬರೀತಾ ಇದ್ದಾರೆ. ಅವರ ತಲೆಯಲ್ಲಿ ಕನ್ಫರ್ಮೇಶನ್ ಕೂತಿದೆ ಏನಂತ, ನ ಕಸ್ಯಚಿತ್ ವಿಷ್ಣು ಕಾರಯಿತ. ಭಗವಂತ ಯಾರಿಂದಲೂ ಏನು ಕಾರಯಿತ, ಕರ್ತ ಅಂದ್ರೆ ಮಾಡುವವ, ಕಾರಯಿತ ಅಂದ್ರೆ ಮಾಡಿಸುವವ. ಚೆನ್ನಾಗಿ ಹೌದಾ. ಇವ ದೇವ ಅಂದ್ರೆ ವಿಷ್ಣು ಎಲ್ಲಿ ಯಾರಿಂದಲೂ ಕೂಡ ಎಲ್ಲಿ ಯಾರಲ್ಲಿ ನಿಂತು ಏನೂ ಮಾಡಿಸಲ್ಲ. ಅವ್ರ ತಲೆ ಕನ್ಫರ್ಮೇಶನ್ ಒಳಗೆ ಬನ್ನಿ ಒಳಗೆ. ಹರಿ ಯಾರಲ್ಲೂ ನಿಂತು ಏನೂ ಮಾಡಿಸಲ್ಲ. ಸರಿ, ಇದು ಅವರ ತಲೆಯಲ್ಲಿ ಬಂತಲ್ಲ. ಮುಂದೆ ಹೇಳುತ್ತಾರೆ, ಒಂದು ವೇಳೆ ಅವನೇ ಮಾಡಿಸುವುದಾದರೆ ಯದಿಸ್ಯಾತ್, ಒಂದು ವೇಳೆ ವಿಷ್ಣುವೇ ಎಲ್ಲವನ್ನ ಮಾಡಿಸುವುದಾದರೆ ಮಮಾಪಿ ಇದಾನೀಂ ಕಾರಯತು. ಒಂದು ವೇಳೆ ಮಾಡಿಸೋದಾದ್ರೆ ನನ್ ಸರಿ ಕೂಡ ಮಾಡಿಸ್ಬೇಡಿ ಇತ್ಯಾದಿ ಈ ರೀತಿ ಹೇಳುತ್ತಾರೆ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಇದಕ್ಕೆ ಏನಪ್ಪ ಅಂದ್ರೆ ಪೀಠಿಕೆ ಕೊಡುತ್ತಾರೆ ರಾಯರು. ಕೊಡೋದೇನಂದ್ರೆ ಒಂದೊಂದು ಶ್ಲೋಕಕ್ಕೂ ಕೂಡ ಪೀಠಿಕೆ ಕೊಡತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ, ಸರ್ವ ಕರ್ಮ ಕಾರಯಿತಾರಂ, ಎಲ್ಲರೊಳಗೂ ನಿಂತು ಎಲ್ಲಾ ಕರ್ಮಗಳನ್ನ ಮಾಡಿಸುವಂಥ ಸರ್ವ ಅಂತರ್ಯಾಮಿಣಂ ಎಲ್ಲರ ಒಳಗೆ ನಿಂತಿರುವಂತ ತ್ವಾಂ ನಿನ್ನನ್ನು ಕುತಃ ನ ಯಜಂತೆ, ಅವರು ಯಾಕೆ ನಿನ್ನ ಭಜನೆ ಮಾಡಲ್ಲ ಪೂಜೆ ಮಾಡಲ್ಲ ಅಂತ ಅರ್ಜುನನ ಪ್ರಶ್ನೆ. ಏನು ಪ್ರಶ್ನೆ? ಸರ್ವಾಂತರ್ಯಾಮಿಣಂ, ಎಲ್ಲರ ಒಳಗೆ ಇರತಕ್ಕಂಥ ಸರ್ವ ಕರ್ಮ ಕಾರಯಿತಾರಂ, ಎಲ್ಲಾ ಕರ್ಮಗಳನ್ನ ಮಾಡಿಸುವಂತ ನಿನ್ನನ್ನು ಯಾಕೆ ಪೂಜಾ ಮಾಡಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಹಂಕಾರಾದಿ ಸಂಶ್ರಿತಾಹ ಸಂತಹ, ಅಂದ್ರೆ ಅವರು ಅಹಂಕಾರಾದಿಗಳನ್ನ ಆಶ್ರಯ ಮಾಡಿಕೊಂಡಿದ್ದು, ಆತ್ಮದೇಹೇ ಪರದೇಹೇ ಶುಚ, ತಮ್ಮ ದೇಹದಲ್ಲೂ ಪರದೇಹದಲ್ಲೂ ಕೂಡ ನಿಯಾಮಕತೆಯ ಸ್ಥಿತಂ ಮಾಂ ಪ್ರದ್ವಿಷಂತಹ, ಅವರಿಗೆ ನಿಯಾಮಕನಾಗಿರತಕ್ಕಂಥ ಮಾಂ ನನ್ನನ್ನು, ಸ್ಥಿತಂ ಮಾಂ ಇರುವಂತಹ ನನ್ನನ್ನು ಪ್ರದ್ವಿಷಂತಹ, ಏನು ಆ ರೀತಿ ದ್ವೇಷ ಮಾಡುತ್ತಾರೆ, ದ್ವೇಷ ಮಾಡುವ ರೀತಿ ಹೇಗೆ ಅದನ್ನ ರಾಯರು ಬರೀತಾರೆ. ಯದಿ ಈಶ್ವರ ಕಾರಯಿತ ಅಸ್ತಿ, ಯದಿ ಒಂದು ವೇಳೆ ಈಶ್ವರ ದೇವರು ಕಾರಯಿತ ಮಾಡಿಸುವವನು, ಎಲ್ಲ ನಮ್ಮಿಂದ ಪ್ರಯತ್ನ ಎಲ್ಲವೂ ಮಾಡಿಸುವವನು ಆದರೆ, ಆದರೆ ಅಂದ್ರೇನು ಅಲ್ಲ ಅಂತ ತಲೆಯಲ್ಲಿ ಕೂತಿದೆ ಅಲ್ವಾ. ಈಗ ನಾವು ಏನಾದ್ರೂ ಮಾಡಕ್ಕೆ ಅವ್ರೇನು ಮಾಡಿಲ್ಲ ಅಂತ ನಮ್ ತಲೆಯಲ್ಲಿ, ಅವರೇನು ಮಾಡಿಲ್ರಿ, ಅವರೇ ಮಾಡಿದ್ದಾದ್ರೆ ಇದು ಮಾಡ್ಲಿ ನೋಡೋಣ, ಇದೆಲ್ಲ ಹೇಳೋದು ಅದನ್ನೇ ಹೇಳ್ತಾ ಇದ್ದಾರೆ. ಯದಿ ಈಶ್ವರ ಕಾರಯಿತ ಅಸ್ತಿ, ಒಂದು ವೇಳೆ ಈಶ್ವರ ಎಲ್ಲರಲ್ಲಿ ಕಾರಯಿತ ಮಾಡಿಸುವವನಾದರೆ, ತರ್ಹಿ ಅವಾಗ, ಇದಾನೀ ಈಗ, ಅಕುರ್ವಾಣಂ ಮಾಂ ಕಾರಯತು, ನಾನು ಸುಮ್ಮನೆ ಕೂತಿದ್ದೇನೆ ನನ್ನ ಸರಿ ಮಾಡಿಸ್ಲಿ ನೋಡೋಣ, ಕುರ್ವಾಣಂ ಸವಿಘಾತಯತು, ಆ ಮಾಡ್ತಾ ಇದ್ದಾರಲ್ಲ ನಿಲ್ಲಿಸ್ಲಿ ನೋಡೋಣ, ಎಲ್ಲಿ ದೇವರು ಬರ್ಲಿ ನಾ ನಿಲ್ಲಿಸ್ಲಿ. ಇತ್ಯೇವ ಈ ರೀತಿ ಭಗವದ್ ಅಪಲಾಪ ರೂಪ ಪ್ರದ್ವೇಷಂ ಕುರುವಂತಹ, ಭಗವಂತನ ಅಪಲಾಪ ಮಾಡುತ್ತಾರವರು. ಹೌದಾ? ಇಂಥವರಿಗೆ ಏನು ಹೇಳಬೇಕು ಎಂಬುದು ಗೀತಾಭಾಷ್ಯದಲ್ಲಿ ಸ್ಮೃತಿಯನ್ನು ಕೊಟ್ಟು ಹೇಳಿದ್ದಾರೆ. ಇತಿ ಸಾಮವೇದೆ ಯಾಸ್ಕ ಶ್ರುತಿ, ಸಾಮವೇದದಲ್ಲಿ ಯಾಸ್ಕ ಶ್ರುತಿಯಲ್ಲಿ ಬರ್ತಾ ಇದೆ. ಏನಂತ ಈ ರೀತಿ ಅವರು ಹೇಳುತ್ತಾರೆ, ಆ ಶ್ರುತಿಗೆ ಅರ್ಥ ಇದು, ಈಶ್ವರ ಈಶ್ವರನು ಯದಿ ಒಂದು ವೇಳೆ, ಅವರ ಮಾತು ಏನು ಯದಿ ಅಂತ ಬಂದ್ರೆ ಮಾಡಿಸಲ್ಲ ಅಂತ ಅರ್ಥ ಹೌದಲ್ಲ. ಈಶ್ವರ ಈಶ್ವರನು ಯದಿ ಒಂದು ವೇಳೆ ಸರ್ವಸ್ಯ ಎಲ್ಲರಿಗೂ ಕೂಡ ಕಾರಕ ಅಂದ್ರೆ ಅವನೇ ಮಾಡಿಸುವುದಾದರೆ, ಕಾರಯಿತಮ ನನ್ ಸರಿ ಮಾಡಿಸಲಿ ಅದ್ಯ ಈಗ ಮಾಡಿಸಲಿ ನನ್ನಿಂದ, ಇತ್ಯೇ ವಾದಿ ನಂಬ್ರೂಯಾತ್ ಹೀಗೆ ಹೇಳುವಂತವನಿಗೆ ಹೇಳಬೇಕಂತೆ. ಏನಂತ ಸದಾ ಅಧೋ ಯಾಸ್ಯಸಿ ಇತಿತು, ಅವನಿಗೆ ಹೇಳಬೇಕಂತೆ, ನೀನು ಯಾವಾಗ್ಲೂ ಅದನ್ನ ತಮಸ್ಸಿಗೆ ಹೋಗ್ಬಿಡತೀಯ ಅಂತ ಹೇಳಬೇಕು ಅಂದ್ರು. ಈಗ ಈ ಶ್ಲೋಕದ ಅರ್ಥ ಏನು ಬಂತು? ಇವರಿದ್ದಾರೆ ಯಾರು, ದೇವರನ್ನ ದ್ವೇಷ ಮಾಡುವವರಿದ್ದಾರೆ. ಆ ದ್ವೇಷ ಮಾಡುವವರ ತಲೆಯಲ್ಲಿ ಇಷ್ಟು ಕೂತಿದೆ. ಏನಂತ ದೇವರು ಅರ್ಜುನ ಕೇಳ್ತಾ ಇದ್ದಾನೆ, ಎಲ್ಲರೊಳಗೂ ನಿಂತು ಎಲ್ಲಾ ಕರ್ಮ ಸರ್ವ ಕರ್ಮ ಕಾರಯಿತಾರಂ, ಅರ್ಜುನನ ರಾಯರ ಮಾತು ಪ್ರಕಾರ ರಾಯರು ಪಟ್ಟ ಹೇಳ್ತಾ ಇದ್ದಾರೆ, ಎಲ್ಲರಲ್ಲಿ ನಿಂತು ಎಲ್ಲಾ ಕರ್ಮಗಳನ್ನ ನೀನೇ ಮಾಡಿಸ್ತಾ ಇರುವಾಗ ನಿಯಾಮಕನಾದ ನಿನ್ನನ್ನು ಅವರು ಯಾಕೆ ಪೂಜಾ ಮಾಡಲ್ಲ ಅಂತ ಹೇಳಿದರೆ, ಅವರು ವಿಷ್ಣು ಕಷ್ಟಿತ್ ಕಾರಯಿತ, ಯಾರಿಗೂ ಕೂಡ ಮಾಡಿಸ ಏನು ಯಾರಿಂದ ಮಾಡಿಸಲ್ಲ. ಒಂದು ವೇಳೆ ವಿಷ್ಣು ಮಾಡಿಸೋದೇ ಆದರೆ ಸುಮ್ಮನೆ ಕೂತಿರುವ ನನ್ನಿಂದ ಮಾಡಿಸಲಿ, ಮಾಡುವನನ್ನ ಬಿಡಿಸಲಿ ಬರ್ಲಿ ನೋಡೋಣ ಅಂತ ಅಪಲಾಪ ಯಾರು ಮಾಡುತ್ತಾರೋ ಅಂಥವರಿಗೆ ಅಂಧಂತಮಸ್ಸಾಗುತ್ತೆ ಅಂತ ನಾವು ಹೇಳಬೇಕು, ಪಟ್ಟ ಹೇಳಬೇಕು ಅಂತ ಶ್ರುತಿ ಹೇಳುತ್ತಾ ಇದೆ ಅಂತದ್ದು. ಇದನ್ನ ಶ್ರೋತೃವರ್ಗದಲ್ಲಿ ಅಪ ಅರ್ಥ ಆಗಿದೆ. ಏನಂತ ಈ ಒಂದು ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಯಾರಾದರೆ ಭಗವಂತ ನನ್ನೊಳಗೆ ನಿಂತು ನನ್ನಿಂದ ಸಕಲೇಂದ್ರಿಯ ಪ್ರೇರಕನಾಗಿ ನನ್ನ ಪ್ರಯತ್ನವನ್ನು ಎಲ್ಲವನ್ನೂ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಯುತ್ತಾರೋ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಈ ಶ್ಲೋಕ ಹೇಳ್ತಾ ಇದೆ ಅಂತ ಎಲ್ಲರ ತಲೆಯಲ್ಲಿ ಕೂತಿದೆ. ಹೌದಾ? ನೀವೇ ಹೇಳಿದ್ರೆ ಆಚಾರ್ಯ ಈ ಶ್ಲೋಕ ಈ ಅರ್ಥ ಹೇಳುತ್ತಾ ಅಂತ ಕೇಳಿದ್ರ ಏನಂತ, ಯಾರಾದರೆ ದೇವರೇ ಎಲ್ಲಾ ಕರ್ಮ ಮಾಡಿ ಮಾಡಿಸ್ತಾನೆ ಅಂತ ಹೇಳುತ್ತಾರೋ ಅವರೆಲ್ಲರೂ ತಮಸ್ಸಿಗೆ ಹೋಗ್ತಾರೆ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯರೇ ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಅಂತ ನಿಮಗೆ ಗೊತ್ತಾಯಿತು. ಈ ಅರ್ಥ ಹೀಗೆ ಅಂತ ಅಪಾರ್ಥ ಮಾಡಿಕೊಂಡಿರ. ಅದಕ್ಕೆ ಬಿಡಿಸಿ ಹೇಳಲಿಕ್ಕೆ ತಂದೆ ನಾನು ಇದನ್ನ. ಯಾಕೆ ಅಂದ್ರೆ ಈ ಶ್ಲೋಕ ಹೊರಟದ್ದು ದೇವರೇ ನನ್ನಲ್ಲಿ ನಿಂತು ಸರ್ವ ನಿಯಾಮಕನಾಗಿ ಎಲ್ಲವನ್ನ ನನ್ನಿಂದ ಪ್ರಯತ್ನಪೂರ್ವಕವಾಗಿ ನನ್ನ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನಿಟ್ಟು ನನ್ನ ಪ್ರಯತ್ನ ಮಾಡಿಸಿ ನನ್ನ ಪ್ರಯತ್ನ ಪೂರ್ವಕವಾಗಿಯೇ ನನಗೆ ಫಲಗಳನ್ನು ಕೊಡುತ್ತಾನೆ. ನಾನು ಪ್ರಯತ್ನ ಮಾಡಲೇಬೇಕು. ಆ ಪ್ರಯತ್ನ ದೇವರ ಅಧೀನ ಅಂತ ಯಾರು ತಿಳಿಯುತ್ತಾರೆ ಅವರಿಗೆ ಅಂಧನ್ ತಮಸ್ಸು ಆಗುತ್ತೆ ಅಂತ ಹೇಳಲಿಕ್ಕೆ ಹೊರಟದ್ದು ಈ ಶ್ಲೋಕ ಅಲ್ಲ. ಸ್ಪಷ್ಟವಾಗಿ ತಿಳಿಯಿರಿ, ಇದು ದೇವರು ಯಾರಿಂದ ಏನೂ ಮಾಡಿಸಲ್ಲ. ಒಂದು ವೇಳೆ ಮಾಡಿಸೋದಾದ್ರೆ ಬಂದು ಮಾಡಿಸಲಿ ನೋಡೋಣ ಅಂತ ದೇವರನ್ನ ಅಪಲಾಪ ಮಾಡುವವರ ಕುರಿತು ಅಂಧನ್ ತಮಸ್ಸು ಆಗುತ್ತೆ ಅಂತ ಹೇಳಲಿಕ್ಕೆ ಹೊರಟ ಶ್ಲೋಕ ಹೊರತು ಇದು ಆ ರೀತಿ ಅರ್ಥ ಅಲ್ಲ. ಒಟ್ಟಾರೆ ನನ್ನ ತಾತ್ಪರ್ಯ ಎಲ್ಲಿ, ಶ್ರೋತೃವರ್ಗದಲ್ಲಿ ಪಾಪ ಹೇಳೋದೇನೋ ಮಾಮೂಲಾಗಿ ಚೆನ್ನಾಗಿ ಹೇಳಿರ್ತಾರೆ. ಶ್ರೋತೃವರ್ಗದಲ್ಲಿ ಅಪಾರ್ಥ ಆಗಿರುತ್ತೆ, ಅದು ಸಾಮಾನ್ಯ. ಕೇಳೋರಿಗೆ ಅಪಾರ್ಥ ಆಗೋದು ಸತ್ಯ. ಅವರಿಗಾದ ಅಪಾರ್ಥ ತೆಗೆಯೋದು ಮಾತ್ರ ನನ್ನ ದೃಷ್ಟಿಯಲ್ಲಿ ಇರೋದಷ್ಟೆ. ಹೇಳೋರೆಲ್ಲ ಚೆನ್ನಾಗಿ, ಯಾಕಂದ್ರೆ ಎಲ್ಲರೂ ಶಾಸ್ತ್ರ ಅಧ್ಯಯನ ಮಾಡಿಕೊಂಡೇ ಬಂದಿರ್ತಾರೆ. ಪಂಕ್ತಿ ಪಂಕ್ತಿ ಪದ ಪದದ ಅರ್ಥ ಗೊತ್ತೇ ಇರುತ್ತೆ. ಎಲ್ಲರಿಗೂ ಒಂದೇ ಪುಸ್ತಕ, ಎಲ್ಲರಿಗೂ ಒಂದೇ ಗೀತಾ ಭಾಷೆ ಸಿಗುತ್ತೆ, ಎಲ್ಲರಿಗೂ ಅದೇ ಅರ್ಥ ಗೊತ್ತಿರುತ್ತೆ. ಅವರು ಅದೇ ಅರ್ಥ ಇದೇ ಅರ್ಥ ಹೇಳಿರ್ತಾರೆ. ಪದ ಪದಕ್ಕೆ ಇರುವಂತ ಇದೇ ಅರ್ಥ ರಾಯರು ಏನು ಬಟ್ಟ ಕೊಟ್ಟಿದ್ದಾರೆ ಇದೇ ಅರ್ಥ ಅವರು ಹೇಳಿರ್ತಾರೆ. ಕೂತವರಿಗೆ ಚೂರು ಅಪಾರ್ಥ ಆಗಿರಲಿಕ್ಕೆ ಸಾಕು. ಅದರಿಂದ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಬಂದು ಅದೇನಾಗ್ತಾ ಇದೆ ಅಂದ್ರೆ, ಮೊನ್ನೆ ನಾನು ಶ್ರೀಮಠದಲ್ಲಿರುವಾಗ್ಲೂ ಪಾಪ ಯಾರೊಬ್ಬರು ಕೇಳಿದ್ರು, ಬಾರಿನಿಂದ ಫೋನ್ ಮಾಡಿ ಕೇಳಿದ್ರು ಈ ಶ್ಲೋಕ, ಯಾರಾದರೆ ದೇವರೇ ನಮ್ಮಿಂದ ಎಲ್ಲಾ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ, ಪ್ರಯತ್ನವೂ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದ್ರೆ ಅವ್ರಿಗೆ ಅಂಧಂತಮಸ್ ಆಗುತ್ತೆ ಅಂತ ಈ ಶ್ಲೋಕ ಬಂದಿದೆ ಅಂತ ನನಗೆ ಗೊತ್ತಾಯ್ತು. ಈ ಶ್ಲೋಕ ಹೇಗೆ, ಇದರ ಅರ್ಥ ಏನು ಅಂತ ಕೇಳಿದ್ರು. ನಾನು ಹೇಳಿದೆ, ಶ್ರೋತೃವರ್ಗದಲ್ಲಿ ಅಪಾರ್ಥ ಆಗೋದು ಸತ್ಯ, ನೀವು ಅಪಾರ್ಥ ಮಾಡಿಕೊಂಡಿದ್ದೀರಾ, ಆದ್ದರಿಂದ ಇದು ಇಷ್ಟೇ ಅರ್ಥ ಅಂತ ಹೇಳಿದೆ. ನಿಮಗೆಲ್ಲರಿಗೂ ಇದು ಪರಿಹಾರ ಆಗಲಿ. ಒಟ್ಟಾರೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಅಂದ್ರೆ ಅರ್ಥ ಏನು, ಇದು ಚೆನ್ನಾಗಿ ತಿಳಿದಿರಬೇಕು. ನಮ್ಮಲ್ಲಿ ನಿಯಾಮಕನಾಗಿ ಭಗವಂತ ಇದ್ದಾನೆ, ಅವನೇ ನಮ್ಮಿಂದ ಪ್ರಯತ್ನ ಮಾಡಿಸಿ ನಮ್ಮ ಎಲ್ಲಾ ಫಲಗಳನ್ನ ಕೊಡುತ್ತಾನೆ. ಹಾಗಾದರೆ ಭೀಮಸೇನ ದೇವರ ವಾಕ್ಯ ಪ್ರಕಾರ ಏನದು, ಪ್ರಯತ್ನವ ಮುಂದಿಟ್ಟುಕೊಂಡೇ ನಾವು ಎಲ್ಲ ಫಲ ಪಡೆಯಬೇಕು. ಹೌದಾ? ಪ್ರಯತ್ನ ಮಾಡಿಯೇ ನಾವು ಫಲ ಪಡೆಯಬೇಕು. ಸ್ವಲ್ಪ ಸೇರಿಸಿಕೊಳ್ಳಿ, ಅಲ್ಲಿ ಹೇಳಿದ್ದೆ ಏನದು, ದೇವರು ನಮ್ಮಿಂದ ಮಾಡಿಸುವ ಪ್ರಯತ್ನವನ್ನು ಮುಂದಿಟ್ಟುಕೊಂಡೇ ನಾವು ಫಲ ಪಡೆಯಲಿಕ್ಕೆ ಸಾಧ್ಯ. ಅರ್ಥ ಏನು ಅಂದರೆ, ದೇವರು ಏನೂ ನಮ್ಮಿಂದ ಮಾಡಿಸದೆ ಅವನೇ ಎಲ್ಲಾ ಮಾಡಿಬಿಟ್ಟು ನಮ್ಮ ಬಾಯಿಗೆ ಹಾಕಲಿ ಅಂತ ತಲೆಯಲ್ಲಿ ಬೇಡ, ಅವರು ಮಾಡಿಸಿದ್ದನ್ನ ಮಾಡಲೇಬೇಕು ಅಂತ ಭೀಮಸೇನ ದೇವರ ತಾತ್ಪರ್ಯ ಹೊರತು, ಆ ಪ್ರಯತ್ನ ನೀವೇ ದೇವರ ಅಪೇಕ್ಷೆ ಇಲ್ಲದೆ ಚೂರು ಸ್ವಾತಂತ್ರ್ಯ ಇಟ್ಟುಕೊಂಡು ಮಾಡಿಬಿಡಿ ಅಂತ ಅರ್ಥ ಭೀಮಸೇನ ದೇವರದ್ದು ಎಂದೆಂದಿಗೂ ಅಲ್ಲ. ಅಲ್ಲಿ ಆಚಾರ್ಯರು ಆ ರೀತಿ ಎಲ್ಲೂ ಹೇಳಲಿಲ್ಲ. ನಿಮಗೆ ಅಪಾರ್ಥ ಆಗಿರಬಹುದು, ಏನು ಚೂರು ಸ್ವಾತಂತ್ರ್ಯ ನಮಗಿದೆ, ಆ ಸ್ವಾತಂತ್ರ್ಯದಿಂದಾಗಿ ನಾನು ಮಾಡುತ್ತೇನೆ ಪ್ರಯತ್ನ ಅಂತ. ಅಲ್ಲೂ ಕೂಡ ಎರಡು ಹೆಗ್ಗಣ, ಒಂದು ನನಗೆ ಸ್ವಾತಂತ್ರ್ಯ ಇಲ್ಲ, ದೇವ ಕೊಟ್ಟ ಅದರಿಂದ ಮಾಡಿಬಿಡುತ್ತೇನೆ ಎಂಬುದು ತಪ್ಪೆ. ದತ್ತ ಸ್ವಾತಂತ್ರ್ಯ ಎಂಬುದರ ಅರ್ಥ ದೇವ ಏನೋ ಸೀಳಿ ಕಡಿದು ಕೊಟ್ಟ ಅಂತಲ್ಲ. ದಾಸರಾಯ ಹೇಳಿದ್ದಾರಲ್ಲಿ ಮೂರುವರೆ ಕಾಲು ನಾಲ್ಕೂವರೆ ಕಾಲು ಕೊಟ್ರು ಅಂತ ಹೇಳಿ, ಅದರರ್ಥ ಇಷ್ಟೇ, ದತ್ತ ಸ್ವಾತಂತ್ರ್ಯ ಅರ್ಥ ರೂಪೇಣ ಜೀವೇ ಪ್ರವೇಶ ಅಂತ. ದೇವರ ಗುಣ ಸ್ವಾತಂತ್ರ್ಯ, ದೇವರಿಂದ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಹಾಗಾದರೆ ದೇವರು ಸ್ವಾತಂತ್ರ್ಯ ಕೊಟ್ಟ ಎಂಬುದರ ಅರ್ಥ ಏನು ಅಂದರೆ, ಒಳಗೆ ನಿಂತು ಭಗವಂತ ಒಳಗೆ ನಿಂತು ಬ್ರಹ್ಮಾದಿ ಎಲ್ಲಾ ತೃಣಪರ್ಯಂತ ಎಲ್ಲರಲ್ಲಿ ತಾನೇ ನಿಂತು ಅವರವರಿಂದ ಯಾವ ಯಾವ ಕೆಲಸ ಮಾಡಿಸಲಿಕ್ಕೆ ಎಷ್ಟೆಷ್ಟು ಶಕ್ತಿ ತನ್ನದು ಪ್ರಕಟ ಮಾಡಬೇಕೋ ಮಾಡಿದ. ಆ ಶಕ್ತಿ ಪ್ರಕಟ ಮಾಡಿದ ರೇಷೋ ಏನಿದೆ, ಆ ಪರ್ಸೆಂಟೇಜ್ ಅದನ್ನ ಹೇಳಿದ್ರಷ್ಟೇ ಹೊರತು ಬ್ರಹ್ಮದೇವರಲ್ಲೂ ನಿಂತ, ಅವರಲ್ಲಿ ಉಸಿರಾಟ ಮಾಡಿಸಿದ, ಅವರ ಇಂದ್ರಿಯಗಳಲ್ಲಿ ನಿಂತ, ಕೈಕಾಲು ಕದಲಿಸಿದ, ಮಾತಾಡಿಸಿದ, ಆಲೋಚನೆ ಮಾಡಿಸಿದ, ಸೃಷ್ಟಿ ಮಾಡಿಸ್ತಾ ಇದ್ದಾನೆ, ಸೃಷ್ಟಿ ಮಾಡಿಸಿದ, ಈಗಲೂ ನಡೆಸ್ತಾ ಇದ್ದಾನೆ. ಅದಕ್ಕೆ ದೇವರು ತಾನು ಖರ್ಚು ಮಾಡಿದ್ದು, ಅವರಿಂದ ಮಾಡಿಸಲಿಕ್ಕೆ ದೇವರು ನಿಂತು ಖರ್ಚು ಮಾಡಿದ್ದನ್ನ ದತ್ತ ಸ್ವಾತಂತ್ರ್ಯ ಅಂತ ಕರೆದ್ರಷ್ಟೇ ಹೊರತು ದೇವರೇನೋ ಕೊಟ್ಟು ಬಿಟ್ರು, ಅದನ್ನ ನಾವೇನೋ ಬಳಸ್ಕೊಂಡ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೈ ಕಾಲು ಕದಲಿಸ್ಕೊಂಡು ಆಲೋಚನೆ ಮಾಡಿ ಎಲ್ಲಾ ಮಾಡುತ್ತೀವಿ ಎಂಬುದು ದಾಸರಾಯರ ತಾತ್ಪರ್ಯ ಅಲ್ಲ. ಸ್ವಾತಂತ್ರ್ಯ ಸಂಧಿ ಏನಿದೆ ಅದು ಚೆನ್ನಾಗಿ ನೋಡಿ ಕೊನೆ ಬುಡವರೆಗೂ ನೋಡಿದ್ರೆ ಅವರೇ ಉತ್ತರ ಕೊಟ್ಟಿದ್ದಾರೆ, ಅಲ್ಲಿ ಅಪಾರ್ಥಕ್ಕೆ ಆಸ್ಪದವೇ ಇಲ್ಲ. ದಾಸರಾಯ ಪಟ್ಟ ಹೇಳುತ್ತಾರೆ, ಇಷ್ಟು ಹೇಳಿ ಮಾಡಿ ಮಾಡಿಪನೆಂದು ನೆನೆಯುತ್ತಿರು ಅಂತ ಉತ್ತರ ಕೊಡುತ್ತಾರೆ. ಒಂದು ವೇಳೆ ನೋಡಿ, ಒಂದು ವೇಳೆ ದಾಸರಾಯರಿಗೆ ಈ ಸಂಧಿಯಲ್ಲಿ ಸ್ವಾತಂತ್ರ್ಯ ಚೂರು ನಮಗೆ ಕೊಟ್ಟ, ಚೆನ್ನಾಗಿ ಕೇಳಿ, ಈ ಸಂಶಯ ನಿಮ್ಗೆ ಬಂದಿಲ್ಲ, ನಾಳೆ ಬೆಳಿಗ್ಗೆ ಬಂದ್ರೆ ಹೆಗ್ಗಡ ತರ ಕಡಿತಾ ಇರುತ್ತೆ, ಅವ ನಾನ್ ಸಿಗಲ್ಲ, ನಾನ್ ಹೇಳೋ ಕಾಲಕ್ಕೆ ನಿದ್ದೆ ಬರ್ತಾ ಇರುತ್ತೆ, ಮತ್ತು ನಾನ್ ಸಿಗದೇ ಇರ್ತಾರಕ್ಕೆ ಮತ್ತೆ ನೀವಾಗಲ್ಲ. ಸರಿಯಾ, ಚೆನ್ನಾಗಿ ಕೇಳಿ, ಯಾಕಂದ್ರೆ ನಮಗೆ ಸಹಜವಾಗಿ ಸಿಟ್ಟೆ ಬರ್ತಾ ಇರುತ್ತೆ, ನೀವು ಪ್ರಶ್ನೆ ಮಾಡಲೇಬಾರದು ಅಂತ ಹೇಳ್ತಾ ಇರ್ತೀವಿ ನಿಮ್ಗೆ, ಹೌದಾ? ಹೆಂಗಸರು ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರೆ ನಿಮ್ ಪಾಣಿ ಕೂತಿರ್ಬೇಕು, ಕೇಳಲಿಕ್ಕೆ ಬಿಟ್ಟದ್ದು ಜಾಸ್ತಿ, ನಿಮಗೆ ಪ್ರಶ್ನೆ ಯಾಕೆ ಮಾಡ್ತೀರಾ ಅಂತ ಹೇಳ್ತಾ ಇರ್ತೀವಿ. ಏನೋ ಮೂಡ್ ಬಂದಿದೆ ನಮಗೆ ಚೂರು ಹೇಳಬೇಕು ಅಂತ ಆ ಬಂದ ಕಾಲಕ್ಕೆ ಕೇಳಿ. ಸರಿಯಾ, ಆದ್ದರಿಂದ ಯಾಕಂದ್ರೆ ನಮ್ ಪ್ರವೃತ್ತಿ ಹಾಗೆ ಇರುತ್ತೆ, ಎಲ್ಲೋ ಓಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಹೆಚ್ಚು ಪ್ರಶ್ನೆ ಬಂದ್ರೆ ಸಾಕು ಅಂತ ಹೋಗ್ಬಿಡ್ತಾ ಇರ್ತೀವಿ. ಬಂದ ಕಾಲಕ್ಕೆ ಹೇಳ್ಬಿಡ್ಬೇಕು, ನಾವು ಹೇಳೋ ಕಾಲಕ್ಕೆ ನೀವು ನಿದ್ದೆ ಮಾಡೋದು, ನಿಮ್ ಬೇಕಾದ ಕಾಲಕ್ಕೆ ನಾವು ಹೇಳದಿರೋದು ಬೇಡ. ಆದ್ದರಿಂದ ಸರಿಯಾಗಿ ಕೇಳಿ, ಏನದು ಅಂದರೆ ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರು ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾನೆ ಅಷ್ಟೇ ಹೊರತು ದೇವರೇನೋ ತೆಗೆದುಕೊಟ್ಟ ಅಂತ ತಿಳಿಯಬೇಡಿ, ಸ್ಪಷ್ಟವಾಗಿ ತೆರೆದುಕೊಳ್ಳಿ. ಹಾಗಾದ್ರೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಅಂದರೆ ಭಗವಂತ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ಚೆನ್ನಾಗಿ ತಿಳಿಯಬೇಕು. ದೇವರಿಂದ ಆ ಸ್ವಾತಂತ್ರ್ಯ ಚೂರು ತುಂಡು ಮಾಡಿ ಕೊಟ್ಟ ಅಂತ ಬಂತಲ್ಲ, ಅದಕ್ಕರ್ಥ ಹಾಗೆ ತಿಳಿಯಬೇಕು. ಏನಂತ, ದೇವ ನಿಂತು ಮಾಡಿಸ್ತಾ ಇದ್ದಾನೆ ಅಂತಷ್ಟೇ ಹೊರತು ಅದನ್ನೇನೋ ನಮಗೆ ಕೊಟ್ಟ, ನಾವೇನೋ ಬಳಸಿಕೊಂಡು ನಾವೇ ಸ್ವತಂತ್ರವಾಗಿ ಕೈ ಕಾಲು ಕದಲಿಸಿಕೊಂಡು ಆಲೋಚನೆ ಮಾಡಿ ಎಲ್ಲ ಮಾಡಿಬಿಡ್ತೀವಿ, ಆಗ ದೇವರ ಅನುಗ್ರಹ ಮಾಡುತ್ತಾರೆ ಎಂಬುದು ತಪ್ಪಾದ ತಿಳುವಳಿಕೆ. ಅದು ದಾಸರಾಯನ ಎಲ್ಲೂ ಹೇಳಲಿಲ್ಲ. ಆದ್ದರಿಂದ ಒಟ್ಟಾರೆ ಕೊನೆ ಕಾಣಿಸಿದ್ದೇನು, ಅವನ ಶರಣಾಗತಿಯೇ ಪ್ರಧಾನವಾದ ಆಯುಧ. ಹಾಗಾದರೆ ಶರಣಾಗತಿಯನ್ನು ಏನಂತ ಕರಿಬೇಕು? ಸರ್ವ ಸಮರ್ಪಣ. ಅದನ್ನು ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಅಂತ. ಅದೇ ನಿಮಗೆ ಪ್ರಶ್ನೆ ಬಂದಿಲ್ಲ, ನಾನು ಹೇಳ್ತಾ ಇದ್ದೇನೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮುಂದೆ ಬರುತ್ತೆ, ನಾಳೆ ಬೆಳಿಗ್ಗೆ ಹೋದಾಗ ನೀವೇನು ಚೆನ್ನಾಗಿ ದೇವರೇ ಎಲ್ಲ ಮಾಡಿ ಮಾಡಿಸೋದು, ಪ್ರಯತ್ನವೂ ಅವನೇ ಮಾಡಿಸೋದು, ನನ್ನಲ್ಲಿ ಚೂರು ಸ್ವಾತಂತ್ರ್ಯ ಇಲ್ಲ ಅಂದ್ಕೊಳ್ತಾ ಇದ್ದೀರಾ, ನಾಳೆ ಬೆಳಿಗ್ಗೆ ಎಲ್ಲ ಊಟಕ್ಕೆ ಹೋಗ್ತೀರಾ ಮಠಕ್ಕೆ, ಕೂತಾಗ 10 ಜನ ಕೂತಿರ್ತಾರೆ, ನಿಮ್ಮವರೇ ಕೂಡುತ್ತಾರೆ, ಸುಮ್ಮನೆ ಯಾಕೆ ಕೊಡೋದು, ದೇವ್ರ ವಿಷಯ ಮಾತಾಡ್ತೀರಾ, ಮಾತಾಡೋ ಕಾಲ ಹೀಗೆ ಹೇಳ್ತೀರಾ, ಆ ಸುತ್ತಿದ್ದವರೇ ಹೇಳ್ತಾರೆ ಅಯ್ಯೋ ನೀನ್ ತಪ್ಪು ತಿಳಿದಿದ್ದೀಯಾ, ಯಾಕೆ ಅಂತ ಹೇಳಿದ್ರೆ ದೇವರು ಸ್ವಾತಂತ್ರ್ಯ ಕೊಟ್ಟ, ದತ್ತ ಸ್ವಾತಂತ್ರ್ಯ ಕೊಟ್ಟ ಅಂದ್ರೆ ದತ್ತ ಸ್ವಾತಂತ್ರ್ಯ ಅಂತ, ಅದು ದೇವರು ಕೊಟ್ಟ ಸ್ವಾತಂತ್ರ್ಯಕ್ಕೆ ದತ್ತ ಸ್ವಾತಂತ್ರ್ಯ ಹೆಸರು, ಈಗ ಅವ್ನು ಕೊಡದಂಗಿದೆ ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂದ್ರೆ ಯಾಕೆ ಹೆಸರು ಇಡ್ತೀಯ ಅಂತ ಹೇಳಿ ಅವ್ರಿಗೆ ನಿಮ್ ಪ್ರಶ್ನೆ ಮಾಡಿ ನಿಮ್ಮನ್ನ. ಅದು ಕೊಟ್ಟ ಅಂದ್ರೆ ಕೊಡೋದು ಒಂದೇನು ಅಪ್ಪ, ನಿಮ್ಗೆ ಸ್ವಾತಂತ್ರ್ಯ ಕೊಟ್ಬಿಡ್ತಾ ಇದೀನಿ, ಈ ಟ್ಯಾಬ್ಲೆಟ್ ಅದು ಬಳಸ್ಕೊಂಡ್ಬಿಡು, ಬಾಯಲ್ಲಿ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಆಕ್ಟಿವೇಶನ್ ಶುರು ಆಗುತ್ತೆ ನಿಮಗೆ. ಅಂದ್ರೆ ನನ್ನ ಕೇಳಬೇಕಾಗಿಲ್ಲ, ಅಯ್ಯೋ ಕೈ ಕದಲಿಸೋ, ಕಾರ್ ಕದಲಿಸೋ, ಉಸಿರಾಡಿಸೋ ಬೇಕಾಗಿಲ್ಲ, ನಿನ್ನ ಪಾಡಿಗೆ ನೀನು ಉಸಿರಾಡಿಕೊಂಡು ಎಲ್ಲ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಚೆನ್ನಾಗಿ ತಿರುಗಾಡ್ಬೋದು, ನಾನು ಹೇಳಿದ್ದನ್ನ ಚೆನ್ನಾಗಿ ಮಾಡಬೇಕು ಇಷ್ಟು ಅಂತ. ಅದಕ್ಕಾಗಿ ದೇವರು ದಟ್ಟ ಸ್ವಾತಂತ್ರ್ಯ ಟ್ಯಾಬ್ಲೆಟ್ ಕೊಟ್ಟ ಅಂತೇಳಿ ಅವ್ರು ಹೇಳಿದ್ರೆ ನಿಮ್ ತಲೆ ಬಿರ್ರ ಅಂತ ಶುರು ಆಗುತ್ತೆ. ಅಯ್ಯೋ, ಆಚಾರ್ಯರು ಬೇರೆ ಹೇಳಿದಾಗಿದೆ, ಇವರೆಲ್ಲ ಇಷ್ಟನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನ್ ಸಾಧನೆ ಮಾಡ್ತಿದ್ದಾರೆ, ನಮ್ಗೆ ಸಾಧನೆ ಎಲ್ಲ ಹಾಳಾಯ್ತಲ್ಲ ಅಂತ ನಿಮ್ ಬರುತ್ತೆ. ಅದು ಬರ್ಲಿಕ್ಕೆ ಮೊದಲೇ ಟ್ಯಾಬ್ಲೆಟ್ ಕೊಡ್ತಾ ಇದ್ದೇನೆ. ಆ ಸಂಶಯಕ್ಕೆ ಟ್ಯಾಬ್ಲೆಟ್ ಇದು. ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರೇನೋ ನಮಗೆ ಕಿತ್ತಿ ಕೊಟ್ಟ ಅಂಬೋಸ ಸರ್ವತ ಅಲ್ಲ, ನಮ್ಮೊಳಗೆ ನಮ್ಮ ಕೆಲಸ ಮಾಡಿಸಲಿಕ್ಕೆ ಆತ ಖರ್ಚು ಮಾಡಿದ ಶಕ್ತಿಯ ಪರ್ಸೆಂಟೇಜ್ ಕೊಟ್ಟಷ್ಟು. ಪರ್ಸೆಂಟೇಜ್ ಹೇಗ್ ಕೊಡ್ತೀರಾ? ಯಾವ ಪರ್ಸೆಂಟೇಜ್ ಅಂದ್ರೆ ಒಂದು ಮುದ್ದೆ ಇದ್ರೆ ಅದರಲ್ಲಿ ಇಷ್ಟು ಪರ್ಸೆಂಟು, ಇಷ್ಟು ಪರ್ಸೆಂಟು, ಇಷ್ಟು ಪರ್ಸೆಂಟು ಅಂತ ಹೇಳ್ಬೋದು. ಯಾವ ಮುದ್ದೆ ಅಂತ ಹೇಳಿದಿರಾ ಅಂದ್ರೆ ಅವರಲ್ಲಿರುವ ಸ್ವಾತಂತ್ರ್ಯ ಶಕ್ತಿ ಏನಿದೆಯಲ್ಲ, ಆ ಸ್ವಾತಂತ್ರ್ಯ ಶಕ್ತಿಯಲ್ಲಿ ಪರ್ಸೆಂಟೇಜ್ ಮಾಡಿದ್ರು. ಅವನಿಗೆ ಗೊತ್ತು, ಅವನೇ ಹೇಳಿದ್ದದು. ಅವನೇ ವಿಷ್ಣು ರಹಸ್ಯದಲ್ಲಿ ಹೇಳಿದ್ದು, ನನ್ನಲ್ಲಿ ಏನು ಪೂರ್ಣ ಶಕ್ತಿ ಇದೆ ಅದು ನನ್ಗೆ ಗೊತ್ತು, ಅದರೊಳಗೆ ಪರ್ಸೆಂಟೇಜ್ ಇಷ್ಟು ಮಾಡಿ ಕೊಟ್ಟೆ ಅಂತ ಹೇಳಿದ್ರು. ಅದೆಷ್ಟು ಅಂದ್ರೆ ನಿಂಗೆ ಗೊತ್ತಾಗಲ್ಲ. ಒಂದು ನಿಮಿಷ ಅದರಲ್ಲಿ ಮೂರು ಸಂಧಿ ಮಾಡಿದ್ರು. ಸರ್ವಸ್ವಾತಂತ್ರ್ಯ, ಸತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಇಷ್ಟು ಹೇಳಿ ಒಂದು ಕೊಡ್ತಾರೆ. ಏನಂತ, ನನ್ನಲ್ಲಿ ಸ್ವಾತಂತ್ರ್ಯ ಶಕ್ತಿ ಪೂರ್ಣ ಇದೆ. ನಿಮಗೆ ಸ್ವಾತಂತ್ರ್ಯ ಶಕ್ತಿ ಅಂದ್ರೆ ನಿಮ್ಮೊಳಗೆ ನಿಂತು ನಾನಿಷ್ಟು ಖರ್ಚು ಮಾಡ್ತಾ ಇದ್ದೇನೆ, ನನ್ನಲ್ಲಿ ಉಳದದ್ದಿಷ್ಟು, ಅದು ಹೋದ್ರೆ ಉಳದದ್ದು ನನ್ನದು, ಸ್ವಗತ ಸ್ವಾತಂತ್ರ್ಯ, ಟೋಟಲ್ ಮೈನಸ್ ಇದು ಅಂತ ಹೇಳಿದ್ರೆ, ಈ ಎಲ್ಲರಿಗೂ ಖರ್ಚು ಮಾಡಿದ್ದಲ್ಲಪ್ಪ ಅದು ಎಷ್ಟಿರ್ಬೋದು ಅಂದಾಜ್ ಸ್ವಲ್ಪ ಹೇಳು, ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬರ್ತೀವಿ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಏನಂತ ಅಂದ್ರೆ, ನನ್ನ ಪೂರ್ಣ ಶಕ್ತಿಯಲ್ಲಿ ಸಾಸಿವೆ ಕಾಡಿನಲ್ಲಿ ಸಾಸಿವೆ ಕಾಡಷ್ಟು ಸಹಸ್ರಾಂಶವೂ ಕೂಡ ಅದು ಕೂಡ ಕಡಿಮೆ, ಇದೆಲ್ಲ ಸೇರಿದರೆ ಅಂದ್ರು. ಅವಾಗ ಕ್ಯಾಲ್ಕುಲೇಟರ್ ಜಾಮ್ ಆಯ್ತು, ನನ್ಗೆ ಗೊತ್ತಾಗಲ್ಲ. ಹಾಗಾದ್ರೆ ಅಲ್ಲಿ ಮತ್ತೆ ಬಂತು, ಪೂರ್ಣ ಶಕ್ತಿಯಲ್ಲಿ ಪರ್ಸೆಂಟೇಜ್ ಕೊಟ್ಟೆ ಅಂತ ನೀವು ಹೇಳ್ತೀಯಲ್ಲ, ಹಾಗಾದ್ರೆ ಸಾಸಿವೆ ಕಾಲಿನಲ್ಲಿ ಸಾಧಿಸು ಸಹಸ್ರಾಂಶವೂ ಇಲ್ಲ ಅಂದ್ರೆ ಈ ಮೂರು ಕಾಲು ನಾಲ್ಕು ಕಾಲು ಇದು ಅಂತ ಹೇಗೆ ಅಂದ್ರೆ, ಆ ಸಾಸಿವೆ ಕಾಡಿನಲ್ಲಿ ಎಷ್ಟು ಬಳಸಿದನೋ ಆ ಏನು ಸಾವಿರ ಭಾಗ, ಆ ಸಾವಿರ ಭಾಗ ಏನಿದೆ ಆ ಸಾವಿರ ಭಾಗದಲ್ಲಿ ಮೂರುವರೆ ಕಾಲು, ನಾಲ್ಕು ಕಾಲು, ಐದು ಕಾಲು, ಈ ಕಾಲು ಇಷ್ಟು ಮಾಡಿ ಕೊಟ್ಟೆ. ಈ ಕಾಲು ಹಿಡ್ಕೊಂಡು ನನ್ನ ಕಾಲತ್ತೆ ಬರದೆ ಡೈರೆಕ್ಟ್ ಆಗಿ ಹೋಗ್ಬಿಟ್ರೆ ನೀವು ಬೇರೆ ಯೋಧರಾಜರ ಕಾಲತ್ತೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ. ಒಟ್ಟಾರೆ ಈ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಯಾವ ಬೇಸಿಸ್ ಮೇಲೆ ಬಂತು ಅಂದರೆ, ದೇವರ ಟೋಟಲ್ ಶಕ್ತಿ ಏನಿದೆ ಅದರೊಳಗೆ ಸಾಸಿವೆ ಕಾಡಿನಲ್ಲಿ ಸಾವಿರ ಭಾಗದಷ್ಟು ಇಲ್ಲದ ಭಾಗ ಏನಿದೆ ಅದು ಮುದ್ದೆ, ಅದರ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಬ್ರಹ್ಮದೇವರಿಂದ ಎಲ್ಲರಿಗೂ ಕೊಟ್ಟದ್ದು. ಈಗ ಎಷ್ಟು ಬೇಕಾದ್ರೂ ಕ್ಯಾಲ್ಕುಲೇಟರ್ ಇಟ್ಟು ಹೊಡೆಯಿರಿ ಅಂತ ಹೇಳಿದ. ನಮ್ ಕ್ಯಾಲ್ಕುಲೇಟರ್ ಜಾಮ್ ಆಗ್ಬಿಡುತ್ತೆ ಅಲ್ವಾ? ಡೌಟ್ ಇದೆಯಾ? ಸರ್ವಥ ಇರ್ಲಿಕ್ಕಿಲ್ಲ. ದಾಸರಾಯರು ಅಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಪಾರ್ಥ ಮಾಡಿಕೊಂಡು ನಾವೇನ್ ಮಾಡಿದ್ವು, ದಾಸರಾಯರು ನಮ್ ಕೊಟ್ರು ಅಂತ ಹೇಳಿಬಿಟ್ರು ಅಂತ ಹೇಳಿಬಿಟ್ಟು ಅದನ್ನ ನಾವು ನಿಮ್ಗೆ ಹೇಳಿ, ನಾವ್ ಹೇಳಲ್ಲ, ಯಾರು ಕೂಡ ಇಲ್ಲಿ ಕೂತವ್ರು ಹೇಳಲ್ಲ, ನೀವು ತಿಳ್ಕೊಂಡಿರ್ತೀರ ಅಷ್ಟೇ, ಈ ಎಲ್ಲ ನಿಮ್ಗೆ ಹೇಳ್ಬಿಡ್ತಾ ಇದ್ದಾರೆ ಅಂತ. ಅವರೇನೋ ಒಳ್ಳೇದೇ ಹೇಳಿರ್ತಾರೆ, ಅಪಾರ್ಥ ಮಾಡಿಕೊಂಡಿರ್ತೀರ. ಇಲ್ಲ, ಅದಕ್ಕೆ ಯಾವಾಗ್ಲೂ ಕೂಡ ಪದ್ಯಗಳು ಓದಿದಾಗ ಅರ್ಥ ಆಗಬೇಕಾದರೆ ಅರ್ಥ ಒಂದು ಯಾವ ಇಲ್ಲೇ ಇಲ್ಲ, ಎಲ್ಲಿ ಎಲ್ಲಾ ಕಡೆ ಕೂಡ ಅಷ್ಟೇ. ನಿನ್ನ ಸ್ವಾಮಿಗಳು ಹೇಳಿದ್ರು ರಾಮಾಯಣ ಪ್ರವಚನ ಮಾಡತ್ತ, ರಾಮಾಯಣದ ಅರ್ಥ ಮಾಡಬೇಕಾದ್ರೆ ಹೇಗ್ ಮಾಡಬೇಕು? ಚೆನ್ನಾಗಿ ಹೇಳಿದ್ರ ಏನಂತ, ಮೊದಲು ಏನು ಕೊನೆ ಏನು ನೋಡಿ ಅದರ ಪ್ರಕಾರ ಮಧ್ಯ ನಿರ್ಣಯ ಮಾಡಿ ಅಂದ್ರು. ಹೌದಾ? ಮೊದಲಲ್ಲಿ ಅದ್ಭುತ ಮಹಿಮೆಗಳೆಲ್ಲ ತೋರಿದ, ಕೊನೆಯಲ್ಲಿ ಎಲ್ಲರಿಗೂ ಮೋಕ್ಷ ಕೊಟ್ಟ, ನನ್ನ ಮೋಕ್ಷ ಕೊಡೋರು ಇನ್ಯಾರಿಲ್ಲ ಅಂತ ತೋರಿಕೊಟ್ಟ ಅಂದ್ರು. ಹಾಗಾದ್ರೆ ಮತ್ತೆ ಅತ್ತತ್ತು ಕರೆದದ್ದು ಎಲ್ಲ ಮಾಡಿದ್ದೆಲ್ಲ ನಾಟಕ ಅಂತ ಮೊದಲು ಕೊನೆ ನೋಡಿದ್ರೆ ಗೊತ್ತಾಗುತ್ತಯ್ಯ ಅಂತ ಹೇಳ್ಬಿಟ್ರು. ಹೌದಾ? ಮೋಕ್ಷ ಅವನಿಗೆ ಅಳು ಇದ್ರೆ ಅವ್ನು ಮೋಕ್ಷದಲ್ಲಿ ಕೊಡ್ತಾನೆ. ಮೋಕ್ಷ ಕೊಟ್ಟ ಅಂದ್ರೆ ಅವನ ಅಳುವು ಇಲ್ಲ ಅಂತ ಅರ್ಥ, ಅತ್ತ ಅಂತ ಹೇಳಿದ್ರೆ ನಾಟಕ ಅಂತ ಅರ್ಥ ಆಯ್ತು. ಇದರ ಪ್ರಕಾರ ಆಚಾರ ನಿರ್ಣಯ ಮಾಡಿ ಅಂತ ಹೇಳಿದ್ರಲ್ಲ, ಆ ಪ್ರಕಾರವೇ ಈ ಸಂಧಿಗಳಲ್ಲಿ ಮೊದಲು ಕೊನೆ ಏನು ಕೊಟ್ಟರು ಅಂತ ನೋಡಿ ಅದರ ಪ್ರಕಾರ ಸಂಧಿಗಳಲ್ಲಿ ನಿರ್ಣಯ ಮಾಡಬೇಕು. ಹೆಜ್ಜೆ ಹೆಜ್ಜೆಗೂ ಕೂಡ ಹೇಳ್ತಾರೆ ಮಾಡಿ ಮಾಡುತ್ತಾನೆ ಎಂದು ಸ್ಮರಿಸುತ್ತೀರು ಅಂತ ಪಟ್ಟ ಹೇಳೋಕಾರಕ್ಕೆ ಒಂದು ವೇಳೆ ದಾಸ ಇದು ಬಂದಿದ್ದ ಪ್ರಶ್ನೆ ಅಲ್ಲಿ ದಾಸರಾಯನ ಮನಸ್ಸಿನಲ್ಲಿ ದತ್ತಸ್ವಾತಂತ್ರ್ಯ ಅಂದರೆ ದೇವರೇನೋ ಒಂದು ಚೂರು ಕೊಟ್ಟ ನಮಗೆ ಕೈಕಾಲು ಕದರಿಸಿಕೊಳ್ಳಿಕ್ ಆಗ್ತಾ ಇಲ್ಲ, ದೇವರೇನೋ ಚೂರು ಕೊಟ್ಟ ಅದನ್ನ ನಾವು ನುಂಗ್ಬಿಟ್ಟು ಅದರಿಂದಾಗಿ ನಮ್ಮಿಂದ ಏನೋ ಸೆಲ್ಫ್ ಆಕ್ಟಿವಿಟಿ ನಾವೇ ಕೈಕಾಲು ಕದರಿಸಿಕೊಳ್ಳೋದು ನಾವೇ ತಲೆ ತಿರುಗಿಸೋದು ಇವೆಲ್ಲ ಆಲೋಚನೆ ಮಾಡೋದು ನಮಗೆ ಬರುತ್ತೆ, ಅದಕ್ಕಾಗಿ ದೇವರು ಕೊಟ್ಟ ಅಂಬೋದೇ ದಾಸರಾಯರ ಉದ್ದೇಶವಾಗಿದ್ದು ದತ್ತ ಸ್ವಾತಂತ್ರ್ಯ ಸಂಧಿ ಮಾಡಿದ್ದಿದ್ರೆ ಮೊದಲು ಮಧ್ಯ ಕೊನೆ ಎಲ್ಲಾ ಕಡೆ ಕೂಡ ದೇವರೇ ಮಾಡಿ ಮಾಡಿಪನೆಂದು ಸ್ಮರಿಸಿ ತೋರು ಅಂತ ಹೇಳೋದಾಗಲಿ. ಇನ್ನೊಂದು ಕಡೆ ಹೇಳುತ್ತಾರೆ ಭಕ್ಷಣ ಗಮನ ಭೋಜನ ಮೈಥುನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ, ಇಂಪಾಸಿಬಲ್ ನಿಮಗೆ ಕದಲೋದು ತಿನ್ನೋದು ಕುಡಿಯೋದು ಮರಗೋದು ಹೇಳೋದು ನಿಮಗೆ ಆಗತ್ತೇನಯ್ಯ ಅಂತ ಕ್ವಶನ್ ಹೇಗ್ ಮಾಡುತ್ತಾರೆ. ಅವ್ರು ಶಿಷ್ಯರೇ ಕೇಳ್ತಿದ್ರಲ್ಲ ದತ್ತ ಸ್ವಾತಂತ್ರ್ಯ ದೇವರು ಕೊಟ್ಟರಲ್ಲ ಅದರಿಂದ ಮಾಡ್ತಾ ಇದೀವಿ ಅಂತ ಪಕ್ಕದವರು ಹೇಳ್ತಾ ಇದ್ರು. ನೀವೇ ಹೇಳಿದ್ರಲ್ಲ ಸ್ವಾಮಿ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಇಷ್ಟು ಕೊಟ್ಟರು ಮೂರು ಕಾಲು ಕೊಟ್ಟರು ನಾಲ್ಕು ಕಾಲು ಕೊಟ್ಟರು ಅಂತ ಹೇಳಿದ್ರಲ್ಲ ಅದು ಬಳಸ್ಕೊಂಡೇ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಲ್ಲೇ ಜಗನ್ನಾಥ ದಾಸರಿಗೆ ಶಿಷ್ಯರೇ ಉತ್ತರ ಕೊಡ್ತಾ ಇದ್ರು. ಹೌದಾ? ಕೊಟ್ಟಿಲ್ಲ. ಯಾಕೆ? ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾದರೆ ದಾಸರಾಯರು ಹೇಳಿದ ಮೂರು ಅಂದ್ರೆ ಮೊದಲು ಮಧ್ಯ ನಂತರದಲ್ಲಿ ಎಲ್ಲಾ ಕಡೆ ಕೂಡ ದಾಸರಾಯರು ಹೇಳಿದ ಮಾತಿನ ಪ್ರಕಾರ ಏನು ಗೊತ್ತಾಗುತ್ತೆ? ಒಂದೇ ಗೊತ್ತಾಗುತ್ತೆ, ದೇವರೇ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸುವುದು ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು ಹೇಳ್ತಾರೆ. ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ್ ಅಧೀನವೆಂದು ಅಡಿಗಡಿಗೆ ನೆನಪುತ್ತಿರು ಅಂತ ಹೇಳಿದವರು ದತ್ತ ಸ್ವಾತಂತ್ರ್ಯ ಸಂಧಿಗೆ ದೇವರೇನೋ ಕೊಟ್ಟ ಅದನ್ನ ನುಂಗ್ಬಿಟ್ಟು ಅದರಿಂದ ಏನು ವಿಶೇಷವಾಗಿ ಬಳಸ್ಕೊಂಡ್ಬಿಟ್ಟು ನಾವೆಲ್ಲ ಮಾಡ್ತೀವಿ ಎಂಬುದೇ ದಾಸರಾಯರ ಅಭಿಪ್ರಾಯ ಆಗಿದ್ರೆ ಹಿಂದೆ ಮುಂದೆ ಎಲ್ಲದಕ್ಕೂ ವಿರೋಧ ಬರುತ್ತೆ. ಅಷ್ಟೇ ಅಲ್ಲ, ಆ ಸಂಧಿಯಲ್ಲೇ ಚೆನ್ನಾಗಿ ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಈ ಪುಸ್ತಕದಲ್ಲೇ ಅಲ್ಲ, ಯಾವ ಗ್ರಂಥದಲ್ಲೂ ಕೂಡ ಯಾವುದಾದ್ರೂ ನಿರ್ಣಯ ಮಾಡಬೇಕಾದ್ರೆ ಅರ್ಥ ಮೊದಲು ನಂತರ ಪೂರ್ವ ಉತ್ತರ ಎರಡೂ ಕಡೆ ನೋಡಿ ಮಧ್ಯದ್ದು ನಿರ್ಣಯ ಮಾಡಬೇಕಷ್ಟೇ ಹೊರತು ಮಧ್ಯದ್ದು ನೋಡಿ ಹಾಕ್ ಹೋದ್ರೆ ಏನಾಗುತ್ತೆ? ಅಪಾರ್ಥ ಆಗಿ ಗ್ರಂಥಕರ್ತೃಗಳಿಗೆ ತಲೆಯಲ್ಲಿ ಇಲ್ಲದ್ದು ಅವ್ರ ತಲೆಗೆ ಕಟ್ಟಿ ಹೇಳಬೇಕಾಗುತ್ತೆ. ಅದೇ ಈಗ ಲೋಕದಲ್ಲಿ ನಡೆಯುತ್ತಾ ಇರೋದು. ದಾಸರಾಯರ ತಲೆಯಲ್ಲಿ ಇಲ್ಲದ್ದನ್ನ ದಾಸರಾಯರಿಗೆ ಹೇಳಿ ಇವರು ಹೇಳಿದ್ದಕ್ಕೆ ಅಂತ ಎಲ್ಲ ಬರ್ತಾ ಇದೆ. ಅಮ್ಮ ಒಂದ್ ಹೇಳ್ದ, ದಾಸರಾಯರು ಈ ಇಡೀ ಹರಿಕಥಾಮೃತಸಾರ ಬರೆದಿದ್ದಾರಲ್ಲ, ಇವರು ಮಾತ್ರ ಅಲ್ಲ, ವಿಜಯದಾಸರಾಗ್ಲಿ ಯಾರೇ ಆಗಲಿ ಆ ಪದಕ್ಕೆ ತಕ್ಕಂತಹ ಶ್ಲೋಕಗಳು ಸಿಗುತ್ತೆ. ಅನ್ನ ನೈವೇದ್ಯ ಪ್ರಕರಣದ್ದು ಹೇಳಿದ್ದಾರೆ ವಿಜಯದಾಸರು. ಅದ್ ನೋಡಿದರೆ ಆ ಸಂಸ್ಕೃತದ್ದು ಏನು ಶ್ಲೋಕಗಳ ಪಂಕ್ತಿ ಇದೆ, ಡೆಟ್ಟೋ ಟ್ರಾನ್ಸ್ಲೇಷನ್, ಶಬ್ದ ಶಬ್ದ ಹಾಗೆ ಆಗ್ತಾರೆ ವಿಜಯದಾಸರು. ಡೆಟ್ಟೋ ಟ್ರಾನ್ಸ್ಲೇಷನ್. ಅವರು ನನ್ನ ಜವಾಬ್ದಾರಿ ಇಲ್ಲ, ಏನು ವೇದವ್ಯಾಸರು ಬಳಸಿದ್ದಾರೆ ಆ ಶಬ್ದಗಳೇ ಕನ್ನಡದಲ್ಲಿ ಬಳಸಿಕೊಡತಾ ಇದ್ದೇನೆ ಅಂತ ಕೊಟ್ಟಿದ್ದಾರೆ. ದತ್ತ ಸ್ವಾತಂತ್ರ್ಯ ಶಬ್ದ ದೇವರ ಬಾಯಿಯಿಂದ ಬಂದದ್ದು, ಹಯಗ್ರೀವ ದೇವರ ಬಾಯಿಯಿಂದ ವಿಷ್ಣು ರಹಸ್ಯದಲ್ಲಿ ಬಂದ ಶಬ್ದ ಅದು. ದಾಸರಾಯರು ಹುಟ್ಟಾಕಿದ ಶಬ್ದ ಅಲ್ಲ, ಅರ್ಥ ಹೀಗೆ ಮಾಡಬೇಕು ಅಂತ ತೋರಿಸಿಕೊಟ್ರು. ಎಲ್ಲವೂ ಇದೆ. ದೈತ್ಯರು ಕೂಡ ಹೇಗೆ ಸುರಾಣಕರು, ರಾಮಾಯಣದಲ್ಲಿ ಸುರಾಣಕರು ಬ್ರಹ್ಮದೇವರು ಕೇಳಿಕೊಂಡ್ರು ನಾವು ಒಳ್ಳೆ ಸಾಧನೆ ಮಾಡಿ ಮೋಕ್ಷ ಪಡ್ಕೊಂಡ್ಬಿಡ್ತೇವೆ ಅಂತೇಳಿ. ಅದಕ್ಕಾಗಿ ರಾಮದೇವರ ಕಾಲದಲ್ಲಿ ಮತ್ತು ಬಂದ್ರವರು ಏನ್ ಮಾಡಿದ್ರು, ರಾಮದೇವರ ಕಾಲದಲ್ಲಿ ಸಾಧನೆ ವಿಶೇಷವಾಗುತ್ತೆ ಅಂತ ಅದಕ್ಕೆ ಹುಟ್ಟಿ ಬಂದ್ರೆ ಸೀತಾದೇವಿಯ ಮೋಹ ಕೊಟ್ಟು ಬಿಡಿಸುವಂತೆ ಮಾಡಿದ್ರು, ಇಬ್ಬರಿಗೂ ಬೇರಾಗುವಂತ ಅವರಿಂದ ಸಾಧನೆ ಮಾಡಿಸಿದ್ರು. ಹಾಗೆ ಮಧ್ಯ ಮತದಲ್ಲೂ ಕೂಡ ದೈತ್ಯರು ಮಣಿಮಂತಾಚಾರ್ಯರು ಅವರೆಲ್ಲ ಯಾರು ಬರ್ಲಿಕ್ಕಿಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಅಂತವರು ಬಂದ್ರೆ ಅವರಿಗೆಲ್ಲ ಕೂಡ ಈ ರೀತಿಯಾಗಿ ಮೋಹ ಬರಲಿ ಅಂತ ಮಾಡಲಿಕ್ಕೂ ಸಾಧ್ಯ ಇದೆ ಇಲ್ಲ ಅಂತ ಯಾರು ಹೇಳಲಿಕ್ಕಿಲ್ಲ. ಒಟ್ಟಾರೆ ವೇದವ್ಯಾಸರಲ್ಲಿ ಏನು ಪ್ರವೃತ್ತಿ ಇರುತ್ತೆ ಅಂತ ಪ್ರವೃತ್ತಿ ಅವ್ರ ಪ್ರತಿಬಿಂಬಗಳಲ್ಲೂ ಇರುತ್ತೆ. ಅವರೆಲ್ಲ ಏನ್ ಮಾಡುತ್ತಾರೆ, ಸಜ್ಜನರಿಗೆ ಮಾತ್ರ ಸಿಗಲಿ, ಯಾರಾದ್ರೂ ಮಿಸ್ ಕ್ಯಾಂಡಿಡೇಟ್ ಬಂದ್ರೆ ಅವರಿಗೆ ನಾನು ಡೈವರ್ಟ್ ಮಾಡಿಬಿಡ್ಲಿ, ಅವ್ರು ಹಾಗೇ ವಾದ ಮಾಡು, ಕೊನೆಗೆ ಸಾಯೋ ಪರ್ಯಂತ ದತ್ತ ಸ್ವಾತಂತ್ರ್ಯ ನಂಗಿದೆ ಅಂದೇ ಅನ್ನು ಹಾಗೇ ಮಾಡ್ತಾ ಇರ್ತಾರೆ. ಒಂದ ದತ್ತ ಸ್ವಾತಂತ್ರ್ಯ ದೇವರೇನೋ ತುಂಡು ಮಾಡಿ ಕೊಟ್ಟ ಅಂತ ಇಟ್ಟುಕೊಂಡು ಅದನ್ನೇ ಸಾಧನೆ ಮಾಡ್ತಾರೆ, ಅಥವಾ ಪ್ರಯತ್ನ ಮಾಡಲಿಕ್ಕೆ ನಂದೇ ಚೂರು ಸ್ವಾತಂತ್ರ್ಯ ಇದೆ ಅಂತ ಅದನ್ನೇ ಸಾಧನೆ ಮಾಡ್ತಾ ಇರ್ತಾರೆ. ಆದರೆ ಚೂರಾದರೂ ಸ್ವಾತಂತ್ರ್ಯ ದೇವರಲ್ಲದೆ ನನ್ನಲ್ಲಿ ಪ್ರಯತ್ನ ಮಾಡಲಿಕ್ಕೆ ಚೂರಾದರೂ ಸ್ವಾತಂತ್ರ್ಯ ಇದೆ ಅಂತ ಹೇಳಿದರೆ ಅದು ಎಂಥ ಪರ್ಯವಸಾನ, ಅದ್ವೈತದಲ್ಲೇ ಪರ್ಯವಸಾನ, ನಾನೇ ದೇವರು ಅಂತ ಹೇಳೋದರಲ್ಲಿ ಪರ್ಯವಸಾನ ಆಗಿಬಿಡುತ್ತೆ. ಆ ರೀತಿಯಾಗಿ ಯಾರಾದರೂ ಚೂರಾದರೂ ಸ್ವಾತಂತ್ರ್ಯ ನನಗೆ, ಚೂರಾದರೂ ಸ್ವಾತಂತ್ರ್ಯ ಪ್ರಯತ್ನ ಮಾಡಲಿಕ್ಕೆ ನನಗಿದೆ, ಅದಕ್ಕೆ ದೇವರ ಅಪೇಕ್ಷೆ ಬೇಡ ಅಂತ ಒಂದು ಆಚಮನ ಮಾಡಿದ್ರು ಸಾಕು, ಭೀಕರವಾಗಿರತಕ್ಕಂಥ ನಿಜ ಜನ್ಮಗಳು ಬರುತ್ತೆ. ಯಾಕೆ ನಾನೇ ದೇವರು ಅಂತ ಬಂತಲ್ಲ ಅಲ್ಲಿ ಅದ್ವೈತ ಉಪಾಸನೆ ಆಗುತ್ತೆ. ಅದ ಕಾರಣ ನನಗೆ ಸ್ವಾತಂತ್ರ್ಯ ಚೂರಿದೆ ಅಂತ ಶಬ್ದವೂ ಪ್ರಯೋಗ ಮಾಡಬಾರದು ಅಂತ ಇಂಥ ಭಾಷೆನ ಪುನಃ ಹೇಳಿ ನಾನು ಎಲ್ಲಾ ಕಡೆ ಪ್ರಮಾಣ ಕೊಡ್ತಾರೆ. ಯಾರಾದರೆ ಈ ತರ ಚಿಂತನೆ ಮಾಡುತ್ತಾರೋ, ನನಗೂ ಚೂರಿದೆ ಅಥವಾ ಸ್ವಾತಂತ್ರ್ಯ ಇದೆ ಅಂತ ಕಲ್ಪನೆ ಮಾಡುತ್ತಾರೋ, ಅವರನ್ನ ಕಡೆಗೆ ಹಾಕ್ಬಿಡುತ್ತೇನೆ ಅಂತ ಸ್ವಾಮಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಇಲ್ಲದ್ದು ಕಲ್ಪನೆ ಮಾಡಿಕೊಳ್ಳೋದು ಯಾಕೆ? ಅಲ್ಲಿ ಪ್ರಯತ್ನ ಕೊಟ್ಟಾರನ್ನ ತಾತ್ಪರ್ಯ ಅಲ್ಲಿ ಬಂತು ಅಂದ್ರೆ ಸಾಮಾನ್ಯವಾಗಿ ಅಪಾರ್ಥಗಳಾಗಿ ತಲೆಯಲ್ಲಿ ಕೂತಿರುತ್ತೆ, ಅಪಾರ್ಥ ಆಗಿ ತಲೆಯಲ್ಲಿ ಕೂತಿರುತ್ತೆ. ನನಗೂ ಚೂರು ಸ್ವಾತಂತ್ರ್ಯ ಇದೆ ಅಂತ ಒಂದು ಹೆಗ್ಗಣ, ಎರಡನೇದು ದೇವರೇನೋ ಕೊಟ್ಟ ಬಳಸ್ಕೊಂತ ಇದ್ದೇನೆ ಎಂಬುದು. ಆ ಎರಡೂ ಹೆಗ್ಗಣ ಓಡಿಸಿಬಿಟ್ರೆ ನಮ್ಮ ಸಾಧನೆ ಚೆನ್ನಾಗಿ ಆಗುತ್ತೆ. ನಾನು ಯಾಕೆ ಇಷ್ಟು ಸಲ ಹೇಳ್ತಾ ಇದ್ದೇನೆ ಅಂದ್ರೆ ನಿತ್ಯವೂ ಕೂಡ ನೀವು ಇಡೀ ಗೀತಾ ಪುರಾಣಗಳು ರಾಮಾಯಣ ಎಲ್ಲಾ ತಿಳ್ಕೊಂಡು ತಲೆಯೆಲ್ಲ ಬ್ಲಾಸ್ಟ್ ಆಗುವಂತೆ ತಿಳ್ಕೊಂಡು ಏನು ಲಾಕ್ ಮಾಡ್ಕೋಬೇಕಾಗಿಲ್ಲ. ಅವೆಲ್ಲ ತಿಳ್ಕೊಂಡ್ರು ಕೂಡ ಈ ಹೆಗ್ಗಣ ಒಳಗಿದ್ರೆ ಮುಗೀತು ನಿಮ್ ಕೆಲಸ. ಬೆಳಿಗ್ಗೆದ್ದು ಪ್ರಾಕ್ಟಿಕಲ್ಲಿ ಮಾಡೋದೇನಪ್ಪ ನೀವು? ಎಷ್ಟೇ ಕೇಳಿದ್ರು ಕೂಡ ಆಚರಣೆ ಮಾಡಿದೆ, ಗುರುಮಂತ್ರ ಮಾಡಿದೆ, ತಾಳ ತಟ್ಟಿದೆ, ಅದು ಮಾಡಿದೆ, ಸುಳಾದಿ ಪಾರಾಯಣ ಮಾಡಿದೆ, ಇದು ಮಾಡಿದೆ. ಈ ಮಾಡೋ ಕಾಲಕ್ಕೆ ತಲೆಯಲ್ಲಿ ಗಟ್ಟಿಯಾಗಿ ಕೂತಿದ್ರೆ ಇದಕ್ಕೆಲ್ಲ ನಾನು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನದಲ್ಲಿ ನನ್ನ ಸ್ವಾತಂತ್ರ್ಯ ಚೂರು ಇದೆ, ಚೂರು ಸ್ವಾತಂತ್ರ್ಯದಿಂದ ಈ ಪ್ರಯತ್ನ ಆಚಮನಕ್ಕೂ ನನ್ನ ಸ್ವಾತಂತ್ರ್ಯ ಚೂರಿದೆ, ಗುರುಮಂತ್ರಕ್ಕೂ ನನ್ನ ಸ್ವಾತಂತ್ರ್ಯ ಚೂರಿದೆ, ಅದರಿಂದ ಪ್ರಯತ್ನ ಮಾಡಿದೆ. ಎಲ್ಲದಕ್ಕೂ ಚೂರು 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 ಈ ಚೂರು ಸ್ವಾತಂತ್ರ್ಯ ಇಲ್ಲೊಂದು ತಂದುಕೊಂಡ ನೀವು ಆಚರಣೆ ಮಾಡಿಕೊಂಡು ಎಲ್ಲ ಮಾಡ್ತಾ ಬಂದರೆ ಹೌದು ಮಾಡ್ತಾ ಇದ್ದೀರಾ ಅಂದ್ರೆ ಬಹಳ ಜನ ಕೇಳಿದೆ ನಾನು. ಅಯ್ಯೋ ಸ್ತೋತ್ರ ವರ್ಗದಲ್ಲಿ ನೀವು ಅಪಾರ್ಥ ಆಯ್ತ, ಒಬ್ಬರೇನೋ ಕೇಳಿದ್ರು ಹೀಗೆ ಆಚಾರ್ಯ ಅಂದ್ರು. ಅಯ್ಯೋ ಈ ತರ ಅಪಾರ್ಥ ಉಂಟಾ? ಆಗ್ಲಿ ಸಾಧ್ಯ ಇಲ್ಲ, ಎಲ್ಲರೂ ಒಂದೇ ಹೇಳ್ತಾರಲ್ಲ, ಶಾಸ್ತ್ರ ಇದ್ದೇ ಹೇಳಬೇಕಲ್ಲ. ಹೀಗೆ ಅಂದ್ರೆ ಸ್ತೋತ್ರ ವರ್ಗದಲ್ಲಿ ಅಪಾರ್ಥ ಆಗಿರಬೇಕು. ಯಾರಿಗಾದ್ರೂ ಅಪಾರ್ಥ ಆಗಿದೆ ನಾ ಒಬ್ಬರಿಗೆ ಆಯ್ತು ಅಂತ ಹೇಳ್ಕೊಂಡೆ. ಬಹಳ ಜನ ಮುಟ್ಟಿ ಮುಟ್ಟಿ ನೋಡಿದೆ, ಏನಪ್ಪ ಏನು ನಿಮ್ಗೇನು ಈ ತರ ಆಯ್ತಾ ಅಂದ್ರೆ, ಹೌದು ಆಚಾರ್ಯ ನಾವು ಪ್ರಯತ್ನ ಮಾಡಬೇಕಲ್ಲ. ಹೌದಯ್ಯ ನಿನ್ನ ಪ್ರಯತ್ನ ನೀವು ಮಾಡಬೇಕು, ಅದು ದೇವರೇ ಅಲ್ಲ ನಿನ್ ಸರಿ ಮಾಡಿಸೋದು ಅಂದ್ರೆ ಅದು ಕೂಡ ದೇವರೇ ಮಾಡಿಸ್ಬಿಟ್ರೆ ನಮ್ ಪ್ರಯತ್ನ ಅಂತ ಹೇಗಾಗುತ್ತೆ ಆಚಾರ್ಯ ಅಪ್ಪ ಅಂದ್ಕೊಂಡೆ. ಒಂದು ಸತ್ತ ಕೊಳ್ಳೆ ಕಟ್ಟೆ ಮಾಡಿದ್ದೀರಾ ನಾವು ಮಾಡಿದ ಕರ್ಮಗಳಿಗೆ ಪುಣ್ಯ ಒಂದು ಕೊಟ್ಟೆ ನಾನು ಅಲ್ಲ ಅಲ್ಲಿ ನಾನು ಹೇಳ್ತಾ ಇರೋದು ದೇವರಿಗೆ ಪುಣ್ಯ ಪಾಪದ ಅಂಟಿಲ್ಲ, ಜೀವನಿಗೆ ಪುಣ್ಯ ಪಾಪದ ಅಂಟು ಕೊಡ್ಲಿಕ್ಕಾಗಿ ಜೀವನಿಂದ ಕಾರ್ಯ ಮಾಡಿಸೋದು. ಇಲ್ಲಿ ನೋಡಿ ಪುಣ್ಯ ಪಾಪಗಳ ಅಂಟು ಜೀವನಿಗೆ ಬರಬೇಕು, ದೇವನಿಗೆ ಬರಬಾರದು ಅಂತ ಮಾಡ್ಲಿಕ್ಕೆ ಹೋಗಿ ಏನಾಗ್ತಾ ಇದೆ? ಜೀವನೇ ಚೂರು ಸ್ವಾತಂತ್ರ್ಯದಿಂದ ಪ್ರಯತ್ನ ಮಾಡದಿದ್ದರೆ ಈ ಪುಣ್ಯ ಪಾಪಗಳ ಅಂಟು ಜೀವನಿಗೆ ಬರಲ್ಲ ಅಂತ ಕಲ್ಪನೆ ಬಂದಿದೆ. ಅಲ್ಲಿ ಎಡವಿದ್ದು, ಎಲ್ಲಿ ಎಡವಿದ್ದು ಅಂದರೆ ದೇವರು ಜೀವನಿಂದ ಪ್ರಯತ್ನ ಮಾಡಿಸಿ ಪುಣ್ಯ ಪಾಪಗಳ ಅಂಟು ಕೊಡ್ತಾ ಇದ್ದಾನೆ, ಪ್ರಯತ್ನವೂ ದೇವರೇ ಮಾಡಿಸ್ತಾ ಇದ್ದಾನೆ. ಒಂದು ಬಂದ ಬರಲ್ಲ ಅವರವರ ಕರ್ಮಾನುಸಾರ ಅವರು ಹೇಳ್ತಾರೆ. ಅದಕ್ಕೆ ತಾತ್ಕರಣದಲ್ಲಿ ಚೆನ್ನಾಗಿ ಉತ್ತರ ಕೊಟ್ರು. ಅವರವರ ಸ್ವಭಾವ ಹಠಾಖ್ಯ ಸ್ವಭಾವ, ಹಠ ಎಂಬ ಸ್ವಭಾವ, ಎರಡನೆಯದು ದ್ವಿತೀಯಂತೂ ಅನಾದಿಕರ್ಮ ಇವ, ಎರಡನೆಯದು ಅನಾದಿಕರ್ಮ, ಮೂರನೆಯದು ಪುರುಷ ಪ್ರಯತ್ನ. ಈ ಮೂರು ಕೂಡ ತದೇತತ್ರಯಂ ವಿಷ್ಣೋ ವಶಕಂ ಸರ್ವದೈವ, ಈ ಮೂರು ಕೂಡ ವಿಷ್ಣುವಿನ ವಶ ಸರ್ವದಾ ಆಗಿದೆ ಅಂತ ಉತ್ತರ ಕೊಟ್ರು. ಅದನ್ನು ತಿಳ್ಕೊಂಡ್ಬಿಡ್ತೇನೆ ನಾನು. ಹಾಗಾದರೆ ಜೀವನಿಗೆ ಅವನವನ ಕರ್ಮ ಅಂಟು ಹೇಗೆ ಕೊಡ್ತಾ ಇದ್ದಾನೆ? ವೈಷಮ್ಯ ಇಲ್ಲದೆ. ಇಲ್ಲಿ ಏನಾಗಿದೆ? ವೈಷಮ್ಯ ಇಲ್ಲದೆ ಜೀವನಿಗೆ ಅವರವರ ಕರ್ಮ ಅಂಟು ಬರಬೇಕಾದರೆ ದೇವರೇ ಎಲ್ಲ ಮಾಡಿಸಿಬಿಟ್ರೆ ದೇವರಿಗೆ ವೈಷಮ್ಯ ಬಂದಂತಾಗುತ್ತೆ. ಅವನಿಗದು ಕೊಟ್ಟ ಇವರಿಗೆ ಕೊಟ್ಟ ಅಂತೇಳಿ ಆ ವೈಷಮ್ಯ ದೇವರಿಗೆ ಇರಬಾರದು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಜೀವನೇ ಚೂರು ಏನೋ ಮಾಡಿಕೊಂಡ ಅಂತ ಕಲ್ಪನೆ ಮಾಡಿ ಜೀವನಗೊಂದು ಚೂರು ಸ್ವಾತಂತ್ರ್ಯ ಕಲ್ಪನೆ ಮಾಡಿ ಆ ಸ್ವಾತಂತ್ರ್ಯದಿಂದ ಜೀವ ಆ ಕರ್ಮಗಳನ್ನ ಏನು ತನ್ನ ವಿಶೇಷ ಮಾಡಿದರೆ ಅದಕ್ಕೆ ತಕ್ಕಂತೆ ದೇವರು ಫಲ ಕೊಡುತ್ತಾರೆ. ದೇವರದೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದು ಒಂದು ಪಂಡ, ಹೌದಾ, ಒಂದು ಆಲೋಚನಾ ವಿಧಾನ ಅದಲ್ಲ ಅಂತ ಆಚಾರ ಪಟ್ಟ ಹೇಳ್ತಾ ಇದ್ದಾರೆ. ಜೀವನಿಗೆ ಆ ಅವರವರ ಕರ್ಮಗಳು ಆಯಾ ಜೀವನಿಗೆ ಆಯಾ ಕರ್ಮಗಳು ಅಂತಿ ದೇವರಿಗೆ ವೈಷಮ್ಯವೂ ಬಾರದೇ ಇರಬೇಕಾದರೆ ಜೀವನಿಗೆ ಸ್ವಾತಂತ್ರ್ಯ ಕಲ್ಪನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ. ಆದ್ದರಿಂದ ಯದ್ಯಪಿ ಏನಾಗ್ತಾ ಇದೆ, ಎಲ್ಲಾ ಶ್ರುತಿಗಳು ಎಲ್ಲಾ ಕೂಡ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ ಇದೆ ಆಚಾರ್ಯರು ಹೇಳ್ತಾರೆ. ಆದರೆ ಈ ರೀತಿ ದೇವರಿಗೆ ವೈಷಮ್ಯಾದಿಗಳು ಇಲ್ಲ ಅಂತ ಹೇಳಬೇಕಾದರೆ ಅನಿವಾರ್ಯ ಜೀವನಿಗೆ ಚೂರು ಸ್ವಾತಂತ್ರ್ಯ ಹೇಳಲೇಬೇಕಾಗುತ್ತೆ ಅಂತ ರಿವರ್ಸ್ ಬರ್ತಾ ಇದೆ. ಅಲ್ಲಿ ಹೇಳುತ್ತಾರೆ ಜೀವನಿಗೆ ಈ ಕರ್ಮಾದಿಗಳು ಕೊಡುವಾಗ ದೇವರಿಗೆ ವೈಷಮ್ಯ ಇಲ್ಲದೇ ಇರಬೇಕು ಎಂಬುದಕ್ಕೆ ಚೂರು ಸ್ವಾತಂತ್ರ್ಯ ಹೇಳಲೇಬೇಕು ಎಂಬ ವಾದ ಸರಿಯಲ್ಲ. ಯಾಕೆಂದ್ರೆ ದೇವರೇ ಜೀವನಿಂದ ಎಲ್ಲಾ ಜೀವರಿಂದ ದೇವರೇ ಪ್ರಯತ್ನ ಮಾಡಿಸಿ ಅವರವರಿಗೆ ಆಯಾ ಕರ್ಮಗಳ ಫಲ ಕೊಟ್ಟರು ಕೂಡ ದೇವರಿಗೆ ವೈಷಮ್ಯ ಬರಲ್ಲ. ಯಾಕೆ ಅಂದ್ರೆ ದೇವರು ಅವರಿಂದ ಮಾಡಿಸುವ ಪ್ರಯತ್ನ ಯಾವುದರ ಮೇಲೆ ಆಧಾರ ಅಂದ್ರೆ ಅವರದ್ದೇ ಹಿಂದಿನ ಕರ್ಮ, ಅವರದ್ದೇ ಸ್ವಭಾವ. ಅವರದ್ದೇ ಸ್ವಭಾವ, ಅವರದ್ದೇ ಹಿಂದಿನ ಕರ್ಮ ಇಟ್ಟುಕೊಂಡು ಅವರಿಂದ ದೇವರು ಪ್ರಯತ್ನ ಮಾಡಿಸೋದರಿಂದ ಬೇರೆ ಅಯ್ಯೋ ರಾಮ ನೋಡಿ, ಅವನ ಅಧೀನ ಅಂಬೋ ಶಬ್ದಕ್ಕರ್ಥ, ಅವನ ಅಧೀನ ಅಂಬೋ ಶಬ್ದಕ್ಕರ್ಥ ಆ ಪದಾರ್ಥ ಅವನೇ ಅಂತ ಅರ್ಥ ಅಲ್ಲ. ಜೀವನದ್ದೇ ಆದ ಸ್ವಭಾವ ಅದು, ಜೀವನದ್ದೇ ಅದು, ದೇವರಲ್ಲ, ದೇವರದ್ದಲ್ಲದು ಅಲ್ಲ, ಜೀವನಲ್ಲಿ ಇದೆ. ನಿಮಗೆ ಆ ಅಧೀನ ಶಬ್ದ ಒದ್ದಾಡ್ತಾ ಇದ್ದೀರಲ್ಲ, ಅಧೀನ ಅಧೀನ ಅಂತ ಒದ್ದಾಡಿ ಬಿಡ್ತಾ ಇದ್ದೀರಲ್ಲ. ಎಷ್ಟಮ್ಮ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಬಿದ್ದಿದ್ದಾನೆ, ಅವನದ್ದೇ ಅಕ್ಕಿ ಬ್ಯಾಡಿ ತಂಬಿಗೆ ಸಾಲಿ ಎಲ್ಲ ಕೂತಿದೆ, ತಿನ್ಲಿಕ್ಕಾಗಲ್ಲ, ತಿನ್ಲಿಕ್ಕಾಗಲ್ಲ, ಅಡಿಗೆ ಮಾಡ್ಕೊಳ್ಲಿಕ್ಕಾಗಲ್ಲ. ನೀವು ಬಂದೀರಾ, ಎಲ್ಲ ಅಡಿಗೆ ಮಾಡಿ ಇಟ್ಟು ಅವ್ನ ಬಾಯಲ್ಲಿ ಇಟ್ಟಿರಾ ತಿಂದ. ಪಕ್ಕ ಕೂತವ್ರು ಹೇಳಿದ್ರು, ಅಡಿಗೆ ಮಾಡಿ ತಿನ್ನಲ್ಲ, ಅಯ್ಯೋ ತಂಬಿಗೆ ನಿಮ್ಮ ದಿನ, ಅಕ್ಕಿ ಮೂಟೆ ನಿಮ್ಮ ದಿನ, ಎಲ್ಲ ನಿಮ್ಮ ದಿನ, ನಿಮ್ಮ ದಿನ. ನೀವಂದ್ರೆ ನನ್ನ ದಿನ ಏನ, ಅವಂದೇನ ಎಲ್ಲ ಅವಂದೇ. ನನ್ನ ಅಧೀನ ಯಾಕಾಯ್ತು, ಅದು ಬಳಸ್ಕೊಳ್ಳಕ್ ಆಗತ್ತ ಅವನಿಗಿಲ್ಲ, ಅವನದ್ದೇ ಎಲ್ಲ, ಅವನದ್ದೇ ಎಲ್ಲ. ಆದ್ರೆ ಅವನದ್ದೇ ಅಂತ ಹೇಳೋದು ಯಾವಾಗ, ಶಬ್ದ ಪ್ರಯೋಗ ಯಾವಾಗ ಅಂದ್ರೆ ಅವನೇ ಬಳಸಿಕೊಳ್ಳುವ ತಾಕತ್ತಿದ್ರೆ ಅವನದ್ದು ಅಂತ ಲೋಕ ವ್ಯವಹಾರ. ಯದ್ಯಪಿ ಅದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಕೇಳುತ್ತೀರಾ, ಅವನದ್ದು ಅಂತ ಕೇಳದೆ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಕೇಳುತ್ತೀರಾ, ಅದು ಜೀವನದ್ದೇ. ಆದ್ರೆ ಜೀವನೇ ಬಳಸ್ಕೊಂತಾನ, ಇಲ್ಲ, ಅದಕ್ಕೆ ನಾನು ಅದನ್ನ ಅವನಿಗೆ ಉಣಿಸಿದೆ. ಅವಾಗ ಯಾರ ಅಧೀನ, ನನ್ನ ಅಧೀನ. ನನ್ನ ಅಧೀನ ಆದಷ್ಟು ಮಾತ್ರಕ್ಕೆ ಅದು ಯಾರಿಗೆ ಸಂಬಂಧಪಟ್ಟದ್ದು, ನನಗೆ ಸಂಬಂಧಪಟ್ಟದ್ದಲ್ಲ, ಯಾರಿಗೆ, ಜೀವನಿಗೆ ಸಂಬಂಧಪಟ್ಟದ್ದು. ಈಗ ನೋಡಿದೆ ನಾನು, ಮೂರು ಜನ ಪ್ಯಾರಾಲಿಸಿಸ್ ಪೇಷಂಟ್ಸ್ ಕೂತಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರಪ್ಪ. ಅವರಿಗೆ ಮೂರು ಜನಕ್ಕೂ ಬೇರೆ 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 ಎಲ್ಲ ಸಪರೇಟ್ ಏನು ಪಥ್ಯ ಕೊಟ್ಟಿದ್ದಾರೆ. ಅವರವರ ಪದಾರ್ಥಗಳೆಲ್ಲ ಅವರದ್ದೇ ಎಲ್ಲ ಕೂತಿವೆ. ನಾನೇನು ಮಾಡಿದೆ, ಅವರದ್ದೇ ಪದಾರ್ಥ ಬಳಸಿದೆ, ಅವರಿಗೆ ಬೇಕಾದ ಅಡಿಗೆ ಮಾಡಿದೆ, ಅವರವರ ಬಾಯಲ್ಲಿ ಇಟ್ಟೆ, ಅವರವರ ಬಾಯಲ್ಲಿ ಇಟ್ಟೆ. ಈಗ ಯಾರು ಅಂದ್ರು, ನೀನು ವಿಷಮ, ನಿನ್ನಲ್ಲಿ ವೈಷಮ್ಯ ಬಂತು, ನೀನೇ ಎಲ್ಲ ಮಾಡಿಸಿದೀಯ, ನೀನೇ ಅಡಿಗೆ ಮಾಡಿದೀಯ, ಅವ್ರಿಗೆ ಆ ಊಟ ಇವ್ರಿಗೆ ಊಟ ಎಲ್ಲ ಮಾಡಿದೀಯ ಅಂದ್ರೆ ನಂದೇನಯ್ಯ, ಅವರವರ ಪದಾರ್ಥ ಅವರವರಿಗೆ ಕೊಡಬೇಕಾಗಿದ್ದು ಅವ್ರಿಗೆ ಉಣ್ಣೋ ತಾಕತ್ತಿಲ್ಲ, ಅದಕ್ಕೆ ನಾನೇ. ಅಲ್ಲೇನಾಯ್ತು, ಇವು ನೀನೇ ಅಡಿಗೆ ಮಾಡಿ ಉಣಿಸಿದ್ದಲ್ಲ ಅಂದ್ರೆ ಅಲ್ಲಯ್ಯ, ಅಲ್ಲಿ ಕಂಡೀಷನ್ ಇದೆ, ಅಲ್ಲೊಂದು ಕಂಡೀಷನ್ ಇದೆ. ಆ ಅಡಿಗೆ ಹೇಗಾಗಿರ್ಬೇಕು ಅಂದ್ರೆ ಬೇರೆಯವ್ರ ಕೈಯಿಂದ ಆಗಿರಬಾರ್ದು, ಆ ಸೌಟು ಆ ಪೇಷಂಟ್ ಕೈಯಿಂದನೇ ಇರಬೇಕು. ಆ ಸೌಟು ಆ ಪೇಷಂಟ್ ಕೈಯಲ್ಲಿದ್ದು ಅವನೇ ತಿರುಗಿಸಿದ್ರೇನೆ ಆ ಅಡಿಗೆ ಆದರೇನೆ ಆ ಅಡಿಗೆ ಕೆಲಸ ಮಾಡುತ್ತೆ ಅವನಿಗೆ ಅಂತ ಕಂಡೀಷನ್ ಇತ್ತು. ಅದಕ್ಕೆ ನಾನು ಆ ಸೌಟ ಆ ಪೇಷಂಟ್ ಕೈಯಲ್ಲೇ ಇಟ್ಟು ಅವನ ಕೈಯೇ ಹಿಡ್ಕೊಂಡು ಅವನ ಕೈಯಿಂದಲೇನೆ ಅಡಿಗೆ ಮಾಡಿಸಿ ಏನು ನಾನೇ ಮಾಡಿದ್ದೆ ಕೈ ತಿರುಗಿಸಿದ್ದೆಲ್ಲ. ನಾನೇ ಎಲ್ಲ ಕೈ ತೆಗೆಸಿ ಮಾಡಿದ್ದೆಲ್ಲ, ಆದರೆ ಸೌಟ್ ಅವನ ಕೈಯಲ್ಲೇ ಇತ್ತು, ಅದಕ್ಕೆ ಅವನೇ ಮಾಡಿದಂತಾಯ್ತು. ಅವನ ಕೈಯಿಂದಲೇನೆ ಅಡಿಗೆ ಮಾಡಿಸಿ ಆ ಅಡಿಗೆ ಅವನ ಬಾಯಿಯಿಂದ ಏನು ಅವನ ಕೈಯೇ ತಗೊಂಡು ಆ ಕೈಯಲ್ಲೇ ಹಿಡಿಸಿ ಅವನ ಬಾಯಿಯಲ್ಲೇ ಹಿಡಿಸಿ ನಾನು ಮಾಡ್ತಾ ಇದ್ದೇನೆ. ಈಗ ಹೇಳಿ ನನ್ನಲ್ಲಿ ವೈಷಮ್ಯ ಉಂಟಾ? ಇದು ದೇವರು ಮಾಡಿದ. ಈ ಆಧೀನ ಅಂದ್ಕೊಳ್ಳಿ, ಏನೋ ಒದ್ದಾಡ್ಬಿಡ್ತೀವಿ, ಏನೋ ಆಗ್ಬಿಟ್ಟಿದೆ, ಏನೋ ಆಗ್ಬಿಟ್ಟಿದೆ, ಇಷ್ಟೇ ಆಧೀನ. ತಿನ್ನೆ ಕಣೆ ಮರ ಇಲ್ಲ, ಅವ್ರು ಕೊಡತಾ ಇದ್ದಾರೆ, ಅವನ ಕಂಟ್ರೋಲ್ ಅಲ್ಲಿ ಇದೆ ಅಷ್ಟೇ. ಹೌದಾ? ಇಷ್ಟು ಪ್ರಯತ್ನ ದಾಸರಾಯರು ಮಾಡಿದ್ದಾರೆ, ಶಾಸ್ತ್ರವೂ ಮಾಡಿದೆ, ನಮ್ಮ ತಲೆಯಲ್ಲಿ ತೋರಲಿದೆ ಎಂಬಲ್ಲಿಗೆ ಶ್ರೀಕೃಷ್ಣ. ಯದ್ಯಪಿ ನಾನಿವತ್ತು ಈ ಕ್ಲಾಸ್ ಇಟ್ಟದ್ದು ಇದು ಮಾತ್ರ ಚೆನ್ನಾಗಿ ಅರ್ಥ ಆಗಲಿ, ಇದು ಅರ್ಥ ಆಗದಿದ್ರೆ, ಇದು ಚೆನ್ನಾಗಿ ಜಳುಪಿಸಿ ಅರ್ಥ ಆಗದಿದ್ರೆ ಸಂಶಯ ಕೊರಿತಾನೆ ಇರುತ್ತೆ. ಯಾರೊಂದು ಬೇರೆ ರೀತಿ ಹೇಳಿದ ಕೂಡಲೇ ಹಾಗೇ ಹಾರಿ ಹೋಗ್ತಾ ಇರುತ್ತೆ. ಗಟ್ಟಿಯಾಗಿ ಕೊಡಬೇಕು, ಅನುಭವಕ್ಕೆ ಬರಬೇಕು. ಇನ್ನು ಸಾವಿರ ರೀತಿಯಾಗಿ ನಿಮಗೆ ಮಾತುಗಳು ಬಂದರೂ ಕೂಡ ಅಪ್ಪನಾಣೆ ಏನು ಬೇಕಾದ್ರೂ ಇದೇ ನಮ್ಮ ಪಂಥ ಅಂತ ಹೋಗ್ಬೇಕು. ಹಾಗಾಗಿ